மமலமலம் பிரம்ம வேதாந்த வித்யம் சுத்தானந்தோரு சம்வித் த்விஜபலபுலோதாரிய விரியாதி தேகம் அதிஷ்டு வந்தே பத சிந்தா சந்தாப லேபோத்தவ பிரதிமுகராசேஷ தோஷாதி தூரம் இன்னொன்று பத ஒன் பத எரடு பத சத்விஹி வைராக்கிய பக்தி ஸ்ருதி வதிரேத தியானஜ ஜான யோகாத் அதிஷ்டு ஒன் பத கம்யம் ஒந்தே முகுந்தாபிதம் அமலம் அலம் பிரம்ம வேதாந்த வேத்தியம் அதுக்கு அர்த்த முகுந்தம் ஒந்தே முக்கியவாத வாக்கியம் முகுந்தம் ஒந்தே முகுந்தனன்னு நமஸ்கரிசுத்தேனே முகுந்த அந்த கிருஷ்ண நாராயண நாராயண கிருஷ்ண அந்த முகுந்தம் அந்த அத்து கரீதார் அந்த முகுந்ததாதீதி முகுந்த முக்தியன்னு கொடுவோரு அந்த அர்த்த சாஸ்திராத்தியன முக்கிய உத்தேசம் ஏனிது ஈக முக்தி படையோது அதுக்கோசர அந்த முகுந்தம் ஒந்தே வாசுதேவ ரூப ஹெசரு ಮುಕುಂದ ಅಂದ್ರೇನು ಆ ರೂಪದ ಕೆಲಸ ಅದು ವಾಸುದೇವ ಅಂದ್ರೆ ಅರ್ಥ ಆಗುತ್ತೆ ರೂಪದ ಹೆಸರದು ಮುಕ್ತಿ ಅಂದ್ರೇನು ಮುಕ್ತಿ ಕೊಡೋದು ಅಂತ ಅರ್ಥ ಮುಕ್ತಿ ಕೊಡೋ ರೂಪ ಅಂದ್ರೆ ವಾಸುದೇವ ಅಂದ್ರೆ ಒಂದೇ ಮುಕುಂದ ಅಂದ್ರೆ ಒಂದೇ ಆ ಅರ್ಥ ದೇವ್ರಿ ಎಲ್ಲ ಹೆಸರುಗಳು ಕೂಡ ಮತ್ತೇನು ಏನು ವ್ಯತ್ಯಾಸ ಇಲ್ದೇ ದೇವರನ್ನ ಹೇಳ್ತಾ ಇದೆ ಮುಕುಂದಂ ಒಂದೇ ಶುದ್ಧಾನಂದೋರು ಸಂವಿತ್ ಹೇಗಿದ್ದಾನೆ ಮುಕುಂದ ಅಂತ ಪ್ರಶ್ನೆ ಈಗ ಅದಕ್ಕೆ ಎರಡು ಹೇಳಬೇಕು ಶುದ್ಧಾನಂದೋರು ಸಂವಿತ್ ದ್ಯುತಿ ಬಲ ಬಹುಲೌದಾರ್ಯ ವಿರ್ಯಾದಿ ದೇಹಂ ಪರಮಾತ್ಮನ ಆಕೃತಿ ಇದೆ ಆಕೃತಿಯನ್ನು ಹೊಂದಿದ್ದಾನೆ ಎಂಥ ಆಕೃತಿ ಅಂತ ಕೇಳಿದರೆ ಆನಂದ್ ಶುದ್ಧ ಶುದ್ಧವಾದಂತಹ ಸೇರಿಸ್ಕೋಬೇಕು ಶುದ್ಧವಾದಂತಹ ಆನಂದ ಶುದ್ಧ ಉರು ಸಂವಿತ್ ಶುದ್ಧ ದ್ಯುತಿ ಶುದ್ಧ ಬಲ ಶುದ್ಧ ಬಹುಲೌದಾರ್ಯ ಶುದ್ಧ ವೀರ್ಯಾದಿ ದೇಹ ಎಲ್ಲದಕ್ಕೂ ಶುದ್ಧ ಸೇರಿಸ್ಕೋಬೇಕು ಶುದ್ಧ ಅಂದ್ರೇನೋ ಅಪ್ರಾಕೃತ ಅಂತ ಅರ್ಥ ಪ್ರಾಕೃತ ಎಲ್ಲ ಅಶುದ್ಧನೇ ಪ್ರಾಕೃತ ಎಷ್ಟಿದಾದರೂ ಕೂಡ ಪ್ರಾಕೃತ ಪ್ರಾಕೃತನೇ ಅಪ್ರಾಕೃತದ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಶುದ್ಧ ಅಂದರೆ ಅಪ್ರಾಕೃತ ಅಂತ ತಾತ್ಪರ್ಯ ಶುದ್ಧ ಆನಂದ ಉರು ಸಂವಿತ್ ಶುದ್ಧವಾದ ಆನಂದ ದೇವರಲ್ಲಿ ಅನಂತಾನಂತ ಗುಣಗಳಿವೆ ಅತ್ಯಂತ ಮುಖ್ಯವಾದ ಗುಣ ಯಾವುದು ಉಪಾಸನೆ ಬೇಕಾದ ನಮಗೆ ಆನಂದ ಯಾಕಂದರೆ ಮುಕ್ತಿಯಲ್ಲಿ ಸಿಗೋದೇನೋ ಆನಂದ ಎಲ್ಲ ಕೆಲಸಗಳ ಒಟ್ಟು ಉದ್ದೇಶ ಏನೋ ಆನಂದ ಇಹ ಕೆಲವು ಸುಖಮೇವ ಮೇ ಸ್ಯಾತ್ ದುಃಖ ಮನಾಗಪಿ ಮಾಭೂತು ಅಂತಿರೋದ್ರಿಂದ ಆನಂದ ಬಹಳ ಮುಖ್ಯವಾದ ಗುಣ ದೇವರನ್ನು ಏನಂತ ಉಪಾಸನೆ ಮಾಡಬೇಕು ಒಂದೇ ಒಂದೇ ಸದಾನಂದಂ ಅದನ್ನು ತಿಳ್ಕೊಂಡ್ರೆ ಶುದ್ಧಾನಂದೋರು ಸಂವಿದ್ಯುತಿ ಬಲ ವೀರ್ಯಾದಿ ಶುದ್ಧವಾದ ಆನಂದ ಇದೆ ಆಮೇಲೆ ಸಂವಿತ್ ಸಂವಿತ್ ಅಂದರೆ ಜ್ಞಾನ ಎಂಥ ಜ್ಞಾನ ಉರು ಸಂವಿತ್ ಅತ್ಯಂತ ಉತ್ತಮ ದೇವರ ಜ್ಞಾನದಂಥ ಜ್ಞಾನ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಬೆಳಕುಗಳಿದ್ರೂ ಕೂಡ ಸೂರ್ಯನ ಬೆಳಕಿಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅದು ಎಷ್ಟು ಜನ ಜ್ಞಾನನೂ ಕೂಡ ದೇವ್ರ ಜ್ಞಾನ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಯಾತಕ್ಕೆ ಉರು ಸಂವಿತ್ ಅದು ಪೂರ್ಣವಾದ ಜ್ಞಾನ ಇಲ್ಲಿ ಉರು ಅಂದರೆ ಪೂರ್ಣ ಅಂತ ಅರ್ಥ ಮತ್ತು ಸರ್ವ ವಿಷಯಕ ಅಂತ ಇನ್ನೊಂದು ಅರ್ಥ ಪೂರ್ಣವಾದ ಜ್ಞಾನ ಸರ್ವ ವಿಷಯಕವಾದ ಜ್ಞಾನ ಆಮೇಲೆ ದ್ಯುತಿ ದ್ಯುತಿ ಅಂದರೆ ಪ್ರಕಾಶ ದೇವರಲ್ಲಿ ಏನಿದೆ ಪ್ರಕಾಶ ಇದೆ ಆನಂದ ಉರು ಸಂವಿತ್ ದ್ಯುತಿ ಆಮೇಲೆ ಬಲ ದೇವರಲ್ಲಿ ಅಸಾಧಾರಣವಾದ ಬಲ ಕೃಷ್ಣರಾಮಾದಿ ರೂಪದಿಂದ ನರಸಿಂಹಾದಿ ರೂಪದಿಂದ ತೋರಿಸಿದ್ದಾನೆ ಆಮೇಲೆ ಅದು ಅದು ಎಲ್ಲದಕ್ಕೂ ಶುದ್ಧ ಅಂಬುದು ಕಾಮನ್ ಅದು ಶುದ್ಧ ಬಲ ಶುದ್ಧ ಬಲ ಅಂದ್ರೇನು ಹಿರಣ್ಯಕಶಿಪು ಬಲ ಇತ್ತು ಅದು ವರದ ಬಲ ಅದು ನ್ಯಾಚುರಲ್ ಬಲ ಅಲ್ಲ ಅದು ಆದರೆ ದೇವರ ಶಕ್ತಿ ಎಂಥದ್ದು ಶುದ್ಧವಾದ ಅಪ್ರಾಕೃತ ವರಬಲಾದಿಗಳಿಂದ ಬಂದಿಲ್ಲ ಸಹಜವಾಗಿರ್ತಕ್ಕಂಥದ್ದು ಮತ್ತೆ ಅದಕ್ಕೇನಿಲ್ಲ ಅಡೆತಡೆಗಳೇ ಇಲ್ಲ ಯಾವುದೋ ಒಂದು ವ್ಯಕ್ತಿ ಭಾರಿ ಇಂದ್ರದೇವರು ಭಾರಿ ಸಮರ್ಥರು ಆದರೆ ಭಸ್ಮಾಸುರ ಬಂದಾಗ ಏನು ಮಾಡೋಕ್ಕಾಗಲಿಲ್ಲ ಯಾಕೆ ಅವ್ರ ಬಲ ಕಡ್ಡಿ ಬಂತು ಏನಡ್ಡಿ ಅವ್ರು ಕೊಟ್ಟು ವರನೇ ಅಡ್ಡಿ ಆಯ್ತು ಅವ್ರಿಗೆ ಅವ್ರು ಕೊಟ್ಟು ಕಮಿಟ್ಮೆಂಟ್ ಅಂತೀವಲ್ಲ ಆ ಥರ ಆಗೋಯ್ತು ಇವರಿಗೆ ಅದು ಯಾವುದೂ ಇಲ್ಲ ಶುದ್ಧ ಅಲ್ಲ ಅಲ್ಲ ದ್ಯುತಿ ಅಂತ ಪದನೇ ದ್ಯುತಿ ಗೊತ್ತಾಯ್ತಾ ದ್ಯುತಿ ಅಂದರೆ ಅದು ಅದಕ್ಕೆ ಸಂಬಂಧನೇ ಆಯ್ತು ದ್ಯುತಿ ಅಂದರೆ ಕಾಂತಿ ಅಂತ ದ್ಯುತಿ ಮತಿ ಕಾಂತಿ ಎಲ್ಲ ದ್ಯುತಿ ಕಾಂತಿಗಳು ಪರ್ಯಾಯ ಪದಗಳು ಅಮಿತ ದ್ಯುತಿ ಅಸಾಧಾರಣವಾದಂಥ ಕಾಂತಿ ಹೊಂದಿದವನು ಪ್ರಕಾಶ ಪ್ರಕಾಶ ಬೆಳಕು ಅದೇ ರೀತಿ ಅರ್ಥ ಆಮೇಲೆ ಬಲ ಅಸಾಧಾರಣವಾದ ಬಲ ಬಹುಲ ಔದಾರ್ಯ ಔದಾರ್ಯ ಎಂಥ ಔದಾರ್ಯ ಅಂದರೆ ಬಹುಲ ಔದಾರ್ಯ ಅಂಥ ಔದಾರ್ಯ ಯಾರಿಗೂ ಇಲ್ಲ ನಿನ್ನಂತೆ ಕೊಡುವ ಉದಾರಿ ಯಾವನು ಮೂರು ಲೋಕದಳು ಕನಕದಾಸರು ಹೇಳ್ತಾರೆ ಇದರೊಳಗೆ ದೇವರಷ್ಟು ಉದಾರಿ ತೋರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದರಿಂದ ಕನಕದಾಸ ಜಗನ್ನಾಥದಾಸರು ಬಿಡಿಸಿದರು ಏನಂತ ಬಿಡಿಸಿದ್ರು ಜಡಪ ಮೆಚ್ಚಿದ ರೀವ ಸರವಾಹನ ವಿಭೂಷಣ ವಸನ ಭೂಮಿಯ ತನುಮನೆಗಳಿತ್ತಾದರಿಪರುಂಟೇನೋ ಲೋಕದೋಳು ಇಷ್ಟೆಲ್ಲ ಯಾರು ಕೊಡ್ತಾರೆ ಈ ಮಧ್ಯೆ ಬೇರೆ ಏನಾದರೂ ಕೊಡ್ಬೋದು ಇಷ್ಟು ಕೊಡೋಕ್ಕೆ ಸಾಧ್ಯ ಸೊ ಆ ತತ್ವಪ್ರಕಾಶದ ಅರ್ಥ ಮತ್ತೆ ಅದು ಹೇಳಿದಾಗ ಟೀಕಾರಾಯರ ಮಾತಿನ ಬೇಸ್ಟ್ ಅರ್ಥ ಆಗಿಬಿಡಿಸ್ಬೇಕು ಬಹುಲ ಔದಾರ್ಯ ಅನ್ನೋ ಪದದಲ್ಲಿ ಔದಾರ್ಯ ಅಂಬೋದು ಸಿಗೋದೇ ಕಷ್ಟ ಫಸ್ಟು ಎಲ್ಲ ಗುಣ ಇದೆ ಔದಾರ್ಯನೇ ಇಲ್ಲ ಅಂತ ಹೇಳ್ತಿರ್ತಾರೆ ಔದಾರ್ಯ ಅನ್ನೋದು ಹೇಳ್ತಾರೆ ಶಿವರತಾ ಉದಾರತಾಚ ರಾಯರಿಗೆ ಆಶ್ರಮ ತಗೋಬೇಕು ಅಂತ ಹೇಳಬೇಕಾಗಿದೆ ವೆಂಕಟನಾಥ ಅವರಿಗೆ ಸುಧೀರ್ ಸ್ವಾಮಿ ಬಳಿ ಏನು ಗುಣಗಳಿದೆ ಸನ್ಯಾಸ ತಗೊಳ್ಳೋಕ್ಕೆ ಅಂದರೆ ಶೂರತಾ ಉದಾರತಾಚ ಅಂತ ಹೇಳ್ತಾರೆ ಔದಾರ್ಯ ನಿಮ್ಮಲ್ಲಿದೆ ಅಂತ ಹೇಳ್ತಾರೆ ಔದಾರ್ಯ ಇದೆ ಆದರೆ ದೇವರ ಔದಾರ್ಯ ಎಷ್ಟು ಅಂದರೆ ಬಹುಲ ಔದಾರ್ಯ ಎಷ್ಟು ಔದಾರ್ಯ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ನಿರವಧಿಕ ಆಬ್ಸಲ್ಯೂಟ್ ಅನ್ನು ಸೇರಿಸ್ಕೋಬೇಕು. ರಿಲೇಟಿವ್ ಅಲ್ಲ, ಆಬ್ಸಲ್ಯೂಟ್ ಔದಾರ್ಯ ಇದೆ. ಆಮೇಲೆ ವೀರ್ಯ, ವೀರಸ್ಯ ಭಾವ ವೀರ್ಯ, ವೀರತನ, ದೇವರ ವೀರತ. ವೀರ ಅಂದ್ರೇನು? ಆರಬ್ಧ ಅಂತಗಾಮಿ ವೀರ, ಆರಬ್ಧ ಅಂತಗಾಮಿ ವೀರ. ಶುರು ಮಾಡಿದ್ದನ್ನು ಮುಗಿಸೋನು ವೀರ ಅಂತ ಕರೀತಿ. ಎಲ್ಲ ಅರ್ಧ ಬರ್ಧ ಮಾಡಿಬಿಡ್ಬಿಡು, ಶುರು ಮಾಡೋದು ಅರ್ಧ ಬಿಡೋದು ಹೋಗ್ಬಿಡೋದು, ಯಾವುದು ಕಂಪ್ಲೀಟ್ ಇಲ್ಲೇ ಇಲ್ಲ, ಗೊತ್ತಾಯ್ತು? ಅಥವಾ ಮಾಡಿ ಮುಗಿಸ್ತೀವಿ, ಹಬ್ಬ ಸದ್ಯ ಮುಗಿಸಿದ್ನಲ್ಲ ಅನ್ನಾಗಿರ್ತದೆ, ಏನಾದ್ರೂ ಇಲ್ಲ. ದೇವ್ರ ಹಾಗಲ್ಲ, ಆರಬ್ಧಸ್ಯ ಅಂತಗಾಮಿ. ದೇವರಂತ ವೀರ ಯಾರಿದ್ದಾರೆ? ಸೃಷ್ಟಿ ಪ್ರಾರಂಭ ಮಾಡ್ತಾನೆ, ಸೃಷ್ಟಿ ತಾನೇ ಮುಗಿಸ್ತಾನೆ, ಹೋಗ್ತಾನೆ. ದೇವ್ರ ಅದಕ್ಕೆ ಬಿಟ್ಟೋಗಿ ಏನು ಮಾಡಬೇಕಾಗಿತ್ತು? ಇದಕ್ಕಿದ್ದಾಗಿ ಮಾಡಿ ಮಾಡೋದಿಲ್ಲ ಗೊತ್ತು, ಕೇಳಿದ ಎಲ್ಲ ಒದ್ದಾಡುವ ಸಂಸಾರದ ಒದ್ದಾಡಬೇಕಾಗಿತ್ತು. ಅಡಿಗೆಯವ್ರ ಅರ್ಧ ಬಿಟ್ಟು ಹೋದ್ರೆ ಪಂಚಿತ ಆಗುತ್ತೆ ಅಷ್ಟೊತ್ತು. ಅಂತ ದೇವ್ರ ಅರ್ಧ ಬಡ ಆರಬ್ಧ ಅಂತಗಾಮಿ, ಆರಬ್ಧ ಅಂದ್ರೆ ಸೃಷ್ಟಿ, ಅಂತ ಅಂದ್ರೆ ಪ್ರಳಯ, ಆರಬ್ಧ ಅಂತಗಾಮಿ ಅಂದ್ರೆ ಸೃಷ್ಟಿಯಿಂದ ಪ್ರಳಯದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತದೆ, ಜನ್ಮಾದ್ಯಶ್ಯ ಅಂತ ಶಬ್ದದ ಅರ್ಥ ಅದು. ಆಮೇಲೆ ವೀರ್ಯಾದಿ ದೇಹಂ, ಇವೇ ಬದಲಾದ ಅನಂತ ಗುಣನೇ ಪರಮಾತ್ಮನಿಯ ದೇಹ. ದೇಹ ಇದೇ ಇಲ್ವೋ? ಇದೆ. ನಮ್ಮಂತೆ ಸಾವಿದೆಯೋ? ಇಲ್ಲ. ಯಾತಕ್ಕೆ? ಎಂಥ ದೇಹ ಅದು? ಗುಣಮಯ ದೇಹ. ಅನುವ್ಯಾಖ್ಯಾನದ ಮಾತಿಗೂ ಅರ್ಥ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ಇದು ಇಷ್ಟು ನಿಖಿಲ ಪೂರ್ಣ ಗುಣೈಕ ದೇಹಂ, ನಿಖಿಲ ಪೂರ್ಣ ಗುಣ ಏಕ ದೇಹ. ಅದಕ್ಕೆ ವೀರ್ಯಾದಿ ದೇಹಂ. ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿ ಮುಖರಾಶೇಷ ದೋಷಾತಿ ದೂರಂ. ದೇವರು ದೋಷ ದೂರ, ಇಷ್ಟು ನಮಗೆ ಗೊತ್ತು. ದೋಷ ಅಶೇಷ ದೋಷ ದೂರ. ಎಷ್ಟು ದೂರ ಅಂದರೆ ಅತಿ ದೂರ. ಸ್ವಲ್ಪ ಬಿಟ್ಟರು ಬಿಟ್ಟಾಗ ಲೆಕ್ಕ. ಭಾರಿ ದೂರ ಇದ್ದರೆ ಮೈಲಿ ಅಕಸ್ಮಾತ್ ತುಂಬ ಹತ್ತಿರ ಇದ್ದರೆ ಮುಟ್ತೋ ಇಲ್ಲೋ ಮುಟ್ತೋ ಯೋಚನೆ ಮಾಡ್ತಾ ಕೊಡಬೇಕು. ಬೈಚಾನ್ಸ್ ಟಚ್ ಆಗಿದ್ರೆ ಅಂತ ದೂರ ಇದ್ದು ಬಿಟ್ರೆ ಯೋಚನೆ ಇಲ್ಲ. ದೇವರಿಗೆ ದೋಷಕ್ಕೆ ಎಷ್ಟು ದೂರ ಅಂತ ಕೇಳಿದರೆ ಅತಿ ದೂರ. ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ದೋಷ ಬರುತ್ತೋ ಅನ್ನೋ ಯೋಚನೆ ಕೂಡ ಮಾಡಬಾರ್ದು. ಅದಕ್ಕೆ ಅತಿ ದೂರ ಅನ್ನೋ ಪದದಲ್ಲಿ ಸ್ವಾರಸ್ಯ ಇದೆ. ಹತ್ತಿರ ಇದ್ದಾಗ ದೂರ ಅಂತ ಇದ್ದಿದ್ರು ಕೂಡ ಸಂಶಯಕ್ಕೆ ಅವಕಾಶ ಇದೆ. ಅತಿ ದೂರ ಅಂತ ಸಂಶಯ ಲೇಷಕ್ಕೂ ಅವಕಾಶ ಇಲ್ಲ. ಆದ್ದರಿಂದ ದೋಷಾತಿ ದೂರಂ. ಕೃಷ್ಣ ತಾನೇ ಹೇಳ್ತಾನೆ, ನಾನು ಮಣ್ಣು ತಿಂದಿಲ್ಲ. ನನ್ನ ಅರ್ಥ ಏನು? ನಾನು ದೋಷ ಮಣ್ಣು ತಿನ್ನೋದೇನದು ಕೆಲಸ? ಮಣ್ಣು ತಿಂದ ಅಂತಾರೆ, ಏನರ್ಥ? ತಪ್ಪು ಮಾಡಿದ ಅಂತ ಅರ್ಥ. ಮಣ್ಣು ತಿನ್ನೋ ಕೆಲಸ ತಪ್ಪು ಮಾಡೋದು. ದೇವರು ಮಣ್ಣು ತಿಂದ ಅಂದ್ರೆ ಏನರ್ಥ? ತಪ್ಪು ಮಾಡಿಲ್ಲ, ದೋಷ ದೂರ ಅಂತ ಅರ್ಥ. ಕೃಷ್ಣ ತಾನೇ ತೋರಿಸ್ತಾರೆ, ನಮ್ಮ ಇವರೆಲ್ಲ ಸುಳ್ಳು ಹೇಳ್ತಾರೆ ಅಷ್ಟೇನೆ. ನಾನು ಮಣ್ಣು ತಿಂದಿಲ್ಲ. ಯಾರಿಗೆ ದೇವ್ರ ಮೇಲೆ ಯಾರು ದೋಷಾರೋಪಣೆ ಮಾಡ್ತಾರೋ ಏನು ಹೇಳ್ತಾರೆ ಅವರು? ಸುಳ್ಳು ಹೇಳ್ತಾರೆ ಅಷ್ಟೇ, ಸತ್ಯ ಅಲ್ಲ. ದೋಷಾತಿ ದೂರಂ. ಎಷ್ಟು ದೋಷಗಳಿಂದ ದೂರ? ಎಲ್ಲ ಇದೆ, ಈ ದೋಷ ಬಿಟ್ಟಿಲ್ಲ, ಎಲ್ಲ ಗುಣಗಳಿವೆ. ಕೆಲವು ಮಾತು ಸ್ವಲ್ಪ ಬೆಡವಟ್ಟು ವರಿಷ್ಠ ಅಂತಾರಲ್ಲ, ಹಾಗಲ್ಲ. ಎಷ್ಟು ದೂರ? ಎಷ್ಟು ಅಂತ ಕೇಳಿದ್ರೆ ಅಶೇಷ ದೋಷ ಅತಿ ದೂರ. ಎಲ್ಲ ದೋಷಗಳಿಂದ ಭಾರಿ ದೂರ, ಎಲ್ಲ ದೋಷಗಳಿಂದ ಪೂರ್ತಿ ದೂರ. ಎಷ್ಟು ದೇವರ ಮಹಿಮೆ! ಅಶೇಷ ದೋಷ ದೂರಾಯ ಗುಣಪೂರ್ಣಾಯ ವಿಷ್ಣುವೇ. ಅಶೇಷ ದೋಷ ದೂರ, ಇದೆಲ್ಲ ಅರ್ಥ ತಿಳ್ಕೊಂಡು ಹೇಳಬೇಕು. ಹಾಗಿದ್ದರೆ ಒಂದೆರಡು ದೋಷಗಳ ಹೆಸರು ಹೇಳಬೇಕಲ್ಲ. ಬರೀ ದೋಷ ಇಲ್ಲ ದೋಷ ಇಲ್ಲ ಅದು ಹೆಸರು. ಗುಣಗಳಿಗೆ ಹೇಗೆ ಸಿದ್ಧಾನಂದವರು ಸಂಯುಕ್ತ ಅಂತ ಹೇಳಿದರು, ದೋಷಗಳು ಯಾವುದು ಅಂತ ಹೇಳಬೇಕಲ್ಲ. ಅದನ್ನು ಹೇಳ್ತಾರೆ ಚಿಂತ. ಇನ್ನು ಅವ್ರು ಬಂದಿಲ್ಲ, ಅದಿನ್ನು ಬಂದಿಲ್ಲ ನೋಡಿ. ಚಿಂತಾ ಸಂತಾಪ ಲೇಷ, ಆಮೇಲೆ ಲೇಪ, ಉದ್ಧವ, ಮೃತಿ, ಮುಖರ. ಮುಖ ಅಲ್ಲ, ಮುಖರ. ಅಶೇಷ ದೋಷಾತಿ ದೂರಂ. ಮೊದಲನೇದಾಗಿ ಚಿಂತಾ, ಅದೊಂದು ದೋಷ. ಭಾರಿ ಚಿಂತೆ ಮಾಡ್ತಿದ್ದಾರೆ. ಯಾಕೋ ಚಿಂತೆ ಮಾಡ್ತಿರಲ್ಲ, ವರ್ಷ ತಿಳಿದೋಗ್ಬಿಡುತ್ತೆ ಅಷ್ಟೇ. ಚಿಂತಾ ಇಲ್ಲ, ಚಿಂತಾ ಎಂಬ ದೋಷ ದೂರಂ. ಚಿಂತಾ ದೋಷ ಅತಿ ದೂರಂ. ಆಮೇಲೆ ಸಂತಾಪ, ಅದಾಗಿದ್ದನ್ನು ನಡೆಸ್ಕೊಂಡು ನಡೆಸೋ ದುಃಖಪಟ್ಟರೆ ಸಂತಾಪ, ಆಗಷ್ಟೇ ದುಃಖಪಟ್ಟರೆ ತಾಪ, ಮತ್ತೆ ಮತ್ತೆ ನೆನೆಸ್ಕೊಂಡು ದುಃಖಪಟ್ಟರೆ ಸಂತಾಪ. ನೆನೆಸ್ಕೊತಾವೆ ಯೋ ಅವತ್ತಿನ ಸ್ಥಿತಿ ಏನು ಹೇಳ್ತೀರಿ ಅಂತ ಇವತ್ತು ದುಃಖ ಪಡ್ತಾರೆ. ಎಷ್ಟೋ ದಿವಸ ಹಿಂದಿನಿಂದ ಆ ಕೆಲವು ಬಂತು, ಏನಾಯ್ತು ತಗೊಂಡ ಹೊರಟು, ಕೈ ಕೊಳೆ ಹತ್ತಿತ್ತು, ತೊಳ್ಕೊಂಡ ಹೊರಟೋಯ್ತು, ಮನಸ್ಸಿಗೆ ಹತ್ತಲಿಲ್ಲ, ದೇಹಕ್ಕೆ ಹತ್ತಿತ್ತು ಹೊರಟೋಯ್ತು. ಆಗ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ತಂದೆ ಇಲ್ಲ, ಮನಸ್ಸಿಗೆ ಹತ್ತಿ ಬಿಟ್ರೆ ಆಡ್ತಾ ಇರು. ಸಂತಾಪ ಮನಸ್ಸಿಂದೆಲ್ಲ ಸಂತಾಪ, ದೇಹಕ್ಕಾದ್ರೆ ತಾಪ, ಅಷ್ಟು ತಿಳ್ಕೊಂಡ್ರೆ ಸಾಕು. ಸಾಮಾನ್ಯವಾದದ್ದು ತಾಪ, ಭಾರಿ ಅಂಟತಕ್ಕಂಥದ್ದು ಸಂತಾಪ. ಅದು ತಿಳ್ಕೊ, ಅದೇ ದುಃಖ ಶೋಕ. ಆಗೇನೆ ಕೆಡ್ತಾ ಇತ್ತು ದುಃಖ, ಅದು ನಿರಂತರ ಕಾಡುತ್ತೆ ಶೋಕ ಅದು, ಗೊತ್ತಾಯ್ತಾ? ಎಷ್ಟು 10 ರೂಪಾಯಿ ಕಳ್ಕೊಂಡು 20 ರೂಪಾಯಿ ಸಿಕ್ತು, ಮುಗಿದೋದ್ ಕತೆ ಅದು ಯೋಚನೆ ಇಲ್ಲ. ಕೆಲವು ಪದಾರ್ಥ ಮತ್ತೆ ವಾಪಸ್ ಬರೋದೇ ಇಲ್ಲ, ಅವಾಗ ಏನಾಗುತ್ತೆ? ಶೋಕ ಒಂದೇ ದಾರಿ. ಚಿಂತ ಕ್ಲೇಶ ಅಂದ್ರೆ ಕಷ್ಟ, ಅದರಿಂದಾಗಿ ಬರೋದು ಕ್ಲೇಶ. ಚಿಂತಾ ಸಂತಾಪ ಲೇಪ, ಇನ್ನೊಂದೇನು ಈ ರೀತಿ ಹೋದು, ಚಿಂತಾ ಲೇಪ ಸಂತಾಪ ಲೇಪ. ಚಿಂತೆಯ ಲೇಪ ಇಲ್ಲ, ಸಂತಾಪದ ಲೇಪ ಇಲ್ಲ, ಅಥವಾ ಲೇಪನೇ ಒಂದು ದೋಷ. ನಿರಂಜನಂ, ಲೇಪನೇ ಒಂದು ದೋಷ. ಆ ಲೇಪ ದೋಷವೂ ಅವನಿಗಿಲ್ಲ. ಉದಾಹರಣೆಗೆ ಮುಟ್ಟಿದ ಕೆಸರು ಕೈಗಟ್ಟಿಬಿಡ್ತು, ಅದು ಲೇಪ. ಹಲಸಿನಣ್ಣು ಹೆಚ್ಚಿದ್ರೆ ಕೈಗಂಟು ಹಚ್ಚಿಬಿಡುತ್ತೆ, ಲೇಪ. ಎಣ್ಣೆ ಹಚ್ಚಿಕೊಂಡ ಲೇಪ ಆಗಲಿಲ್ಲ, ಅದು ಗುಣ. ಲೇಪ ಆಗೋದೇ ದೋಷ ಆದ್ರಿಂದ ಅದಕ್ಕೆ ಅಂಜನ ಲೇಪ, ನಿರಂಜನ ನಿರ್ಲೇಪ. ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನಂ ನಿರ್ಲಿಪ್ತಂ. ಆಮೇಲೆ ಉದ್ಭವ, ಹುಟ್ಟು. ದೇವರಿಗೆ ಹುಟ್ಟು, ಇನ್ನೊಬ್ಬರಿಗೆ ಹುಟ್ಟುತ್ತಾರ್ತಾನೆ, ತನಗೆ ಹುಟ್ಟಿಲ್ಲ, ಅದಕ್ಕೋಸ್ಕರ ಉದ್ಭವ ಅನ್ನೋ ದೋಷ. ಜನ್ಮ ಮೃತ್ಯು ಜರ ದುಃಖ ದೋಷಾನುದರ್ಶನ ಮತ್ತು ಭಗವದ್ಗೀತೆ ಹೇಳ್ತಾರೆ. ನಮ್ಮ ಹುಟ್ಟಿದೆ ಎಂಬುದೇ ಮೈನಸ್ ಪಾಯಿಂಟ್. ಮೃತಿ ಸಾವಿದೆ. ಆಮೇಲೆ ಜಾತಸ್ಸಿಗೆ ಧ್ರುವೋ ಮೃತ್ಯು, ಹುಟ್ಟು ಎಂಬ ದೋಷ ಇಲ್ಲ, ಸಾವು ಎಂಬ ದೋಷ ಇಲ್ಲ. ಮುಖರ ಅಂದರೆ ಮೊದಲಾದ, ಮುಖ ಬೇರೆ ಮುಖರ ಬೇರೆ, ಮೊದಲಾದಂತಹ ಅಶೇಷ ದೋಷಾತಿ ದೂರಂ, ಎಲ್ಲ ದೋಷಗಳಿಂದ ಅತ್ಯಂತ ದೂರನಾದವನು. ಎರಡಾಯ್ತು. ಮುಂದೆ ಮುಖರ ಅಂದರೆ ಮೊದಲಾದ, ಮುಖ ಬೇರೆ ಮುಖರ ಬೇರೆ. ಮುಖ ಅಂದರೆ ಮುಖ ಅಂತ ಹೇಳಿದರೆ ಮುಖ ಅಂತ ಅರ್ಥ, ಆದರೆ ಕೆಲವೊಮ್ಮೆ ಏನಂತ ಬರ್ತದೆ ಅದಕ್ಕೆ ಮೊದಲಾದ ಅರ್ಥನೂ ಬರ್ತದೆ. ಮುಖ ಶಬ್ದಕ್ಕೂ ಮೊದಲಾದ ಅರ್ಥ ಉಂಟು, ಗೊತ್ತಾಯ್ತಾ? ಅವರೇ ಮೊದಲಾದಂತಹ ಬ್ರಹ್ಮಮುಖ ದೇವತೆಗಳಿಂದ ವಂದ್ಯನಾದವನು ಅಂತ ಹೇಳಿದರೆ ಬ್ರಹ್ಮ ಮೊದಲಾದ ವಂದ್ಯನಾದವನು. ಮುಖರ ಅಂಬುದು ಇನ್ನೂ ಸ್ಪಷ್ಟ, ಮುಖ ಮುಖರ ಮೊದಲಾದ ದೋಷ ಅಶೇಷ ದೋಷಾತಿ ದೂರಂ. ಮುಂದೆ ಸದ್ವಿಹಿ ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ. ಪರಮಾತ್ಮ ಜ್ಞೇಯನಾಗಿದ್ದಾನೆ ಮತ್ತು ಗಮ್ಯನಾಗಿದ್ದಾನೆ. ಹೇಗೆ ಜ್ಞೇಯನಾಗಿದ್ದಾನೆ ಅಂದರೆ ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್, ಜ್ಞಾನಯೋಗಾತ್ ಗಮ್ಯಂ. ಅದು ಇಂಪಾರ್ಟೆಂಟ್. ಅದು ಜ್ಞಾನಗಮ್ಯ ಪುರಾತನ ವಿಷ್ಣುಸಹಸ್ರಾವದಾರ್ಥ. ಜ್ಞಾನದಿಂದ ಪರಮಾತ್ಮ ಜ್ಞಾನದಿಂದ ಗಮ್ಯ, ಈ ಹಣಕಾಸುಗಳಿಂದ ಗಮ್ಯನಲ್ಲ. ನಾವೇನು ತಿಳ್ಕೊಂಡಿರೋದು ಒಂದು 10 ರೂಪಾಯಿ ಆಗಿರೋ ದೇವರು ಸಿಕ್ಕಿಬಿಡ್ತಾರೆ ಅಂತೆ. ಸಿಗೋದಿಲ್ಲ ಹಾಗೆಲ್ಲ. ದೇವ್ರು ಯಾವುದಕ್ಕೆ ಗಮ್ಯ? ದುಡ್ಡು ಕೊಟ್ಟರೆ ಡಿಗ್ರಿ ಸಿಗುತ್ತಾ? ದುಡ್ಡು ಕೊಟ್ಟರೆ ಡಿಗ್ರಿ ಕೊಂಡ್ಕೊಳಕ್ಕಾಗುತ್ತಾ? ಸಾಧ್ಯ ಇಲ್ಲ. ಕೊಂಡ್ಕೊಂಡ್ರೆ ವ್ಯಾಲಿಡ್, ಅದು ಇನ್ವ್ಯಾಲಿಡ್. ಯಾವ್ದರಿಂದ ಬರಬೇಕು ಡಿಗ್ರಿ? ಅದು ಜ್ಞಾನದಿಂದನೇ ಬರಬೇಕು. ಅದಕ್ಕೆ ಮೋಕ್ಷ ಯಾವ್ದರಿಂದ ಬರಬೇಕು? ದೇವ್ರು ಹೇಗೆ ಸಿಗ್ತಾರೆ ಅಂದರೆ ಜ್ಞಾನ ಯೋಗಾತ್. ಜ್ಞಾನ ಒಂದು ದೊಡ್ಡ ಯೋಗ, ಕರ್ಮಯೋಗ ಜ್ಞಾನ ಯೋಗ ಅಂತ ಹೇಳ್ತೇವಲ್ಲ. ಜ್ಞಾನಯೋಗಾತ್ ಗಮ್ಯಂ, ಜ್ಞಾನಯೋಗದಿಂದ ಪಡೆಯಲ್ಪಡ್ತಾರೆ. ಜ್ಞಾನಯೋಗ ಎಲ್ಲಿಂದ ಬರುತ್ತೆ ಅಂದರೆ ಜ ಹುಟ್ಟುತ್ತೆ. ಜ್ಞಾನ ಬರಬೇಕು ಎಲ್ಲಿಂದ ಹುಟ್ಟುತ್ತೆ ಅಂದರೆ ಧ್ಯಾನಜ, ಧ್ಯಾನದಿಂದ ಹುಟ್ಟತಕ್ಕಂಥ ಜ್ಞಾನದಿಂದ. ಧ್ಯಾನದಿಂದ ಹುಟ್ಟಿದ ಜ್ಞಾನ ಯಾವುದು? ಅಪರೋಕ್ಷ ಜ್ಞಾನ ಅಂತ. ಅಪರೋಕ್ಷ ಜ್ಞಾನ ಗಮ್ಯಂ, ಪರೋಕ್ಷ ಜ್ಞಾನ ಗಮ್ಯನಲ್ಲ, ಅಪರೋಕ್ಷ ಜ್ಞಾನ ಗಮ್ಯಂ. ಆಗೊಂದು ಪ್ರಶ್ನೆ ಬಂತು, ಹಾಗಿದ್ದರೆ ಆ ಯಾವುದರಿಂದ ಹುಟ್ಟುತ್ತೆ ಹೇಳಿದರೆ ಧ್ಯಾನದಿಂದ. ಧ್ಯಾನ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ನಿಯತ ಧ್ಯಾನ, ಭಾಳ ಇಂಪಾರ್ಟೆಂಟ್. ನಿಯತ ಧ್ಯಾನ, ಯಾವುದೋ ಧ್ಯಾನ ಮಾಡಿ ದೇವರು ಕಾಣೋದಿಲ್ಲ. ನಿಯತ ಅಂದರೆ ಬಿಂಬರೂಪ ಧ್ಯಾನ ಅಂತ ಅರ್ಥ. ಬಿಂಬರೂಪದ ಧ್ಯಾನದಿಂದ ಹುಟ್ಟತಕ್ಕಂಥ ಈ ಜ್ಞಾನಯೋಗಕ್ಕೆ ಪರಮಾತ್ಮ ಕಾಣ್ತಾನೆ. ಸರಿ, ಅದೆಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಮತಿ, ಅದು ಅಪರೋಕ್ಷ ಜ್ಞಾನ. ಮತಿ ಅಂದರೆ ಪರೋಕ್ಷ ಜ್ಞಾನ, ಧ್ಯಾನಜ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ. ಅದೆಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಶ್ರುತಿ, ಶ್ರವಣಾದಿಗಳಿಂದ ಬರುತ್ತೆ. ಶ್ರುತಿ ಮತಿ ಎಂಬುದಕ್ಕೆ ಎರಡು ಅರ್ಥ. ಶ್ರುತಿ ಅಂದರೆ ಶ್ರವಣ, ಮತಿ ಅಂದರೆ ಮನನ. ಆ ರೀತಿ ಅರ್ಥನೂ ಉಂಟು. ಶ್ರವಣ ಮನನಾದಿಗಳೇ, ಶ್ರವಣ ಮನನ ಧ್ಯಾನ ಮೂರು ಸೇರಿಕೊಳ್ಳುತ್ತೆ. ಶ್ರವಣ ಮನನ ನಿಯತ ಧ್ಯಾನ, ಶ್ರುತಿ ಮತಿ ನಿಯತ ಧ್ಯಾನ ಜ ಜ್ಞಾನಯೋಗಾತ್ ಗಮ್ಯಂ. ಆಮೇಲೆ ಹಾಗಿದ್ರೆ ಕೇಳಿದವರೆಲ್ಲ ಜ್ಞಾನ ಬಂದ್ಬಿಡುತ್ತಾ ಅಂತ ಕೇಳಿದರೆ ಇಲ್ಲ ಇಲ್ಲ. ಹೇಗೆ ಬರಬೇಕು ಅಂತ ಕೇಳಿದರೆ ವೈರಾಗ್ಯ ಭಕ್ತಿ ಇರಬೇಕು ಜೊತೆಗೆ. ಭಕ್ತಿ ಇಲ್ಲದೆ ಶ್ರವಣ ಮಾಡಿದರೆ ಎಲ್ಲ ಪೂಜೆ 4 ತಾಸು ಮಾಡಿದೆ, ಭಕ್ತಿ ಒಂದಿಲ್ಲೇ ಇಲ್ಲ ನೋಡಿ. ಎಲ್ಲ ಇದೆ, ಭಕ್ತಿ ಒಂದಿಲ್ಲೇ ಇಲ್ಲ, ಅದರಿಂದ ಉಪಯೋಗ ಇಲ್ಲ. ಭಕ್ತಿ ದುರ್ಯೋಧನಿಗೆ ಹೇಳಿದ್ದು ಕೃಷ್ಣ, ದುರ್ಯೋಧನಿಗೆ ಕೃಷ್ಣ ಹೇಳಿದ್ದು ಅದನ್ನೇ. ಎಲ್ಲ ಇದೆ, ಇದರಲ್ಲಿ ಭಕ್ತಿನೇ ಇಲ್ಲ, ಪ್ರೀತಿನೇ ಇಲ್ಲ, ಊಟ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಭಕ್ತಿಯಿಂದ ಮಾಡ್ತಕ್ಕಂಥ ಶ್ರವಣ, ಭಕ್ತಿಯಿಂದ ಮಾಡ್ತಕ್ಕಂಥ ಮನನ, ಭಕ್ತಿಯಿಂದ ಮಾಡ್ತಕ್ಕಂಥ ಧ್ಯಾನ. ಮೂರು ಭಕ್ತಿ ಸೇರ್ ಕಾಮನ್ ಫ್ಯಾಕ್ಟರ್ ಭಕ್ತಿ ಎಂಬುದು. ಭಕ್ತಿ ಶ್ರವಣ ಮನನ ಧ್ಯಾನ ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ಇದಿ ಧ್ಯಾಸಿತವ್ಯ. ಆಮೇಲೆ ಆ ಭಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ವೈರಾಗ್ಯ. ವೈರಾಗ್ಯದ ಬೇಸ್ ಇಲ್ದರೆ ಭಕ್ತಿ ಬರೋದಿಲ್ಲ. ಶ್ರೀ ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನದ ಜ್ಞಾನ ಯೋಗಾತ್ ಗಮ್ಯಂ. ಇಷ್ಟೆಲ್ಲ ಆಯಿತು, ಆದರೆ ಹುಷಾರು ಎಲ್ಲರಿಗೂ ಸಿಗೋದು, ಇಷ್ಟೆಲ್ಲ ಪಾಠಗಳು ಎಲ್ಲರಿಗೂ ಸಿಗೋದಿಲ್ಲ. ಅದಕ್ಕೆ ಸದ್ವಿಹಿ, ಸಜ್ಜನರಾಗಿರು. ಬೇಸಿಕಲಿ ಸ್ವರೂಪದಲ್ಲಿ ಏನಿಲ್ಲ ಅವನಿಗೆ, ಮೈಕ್ರೋಸ್ಕೋಪ್ ಕೆಲಸ ಮಾಡುತ್ತೆ, ಟೆಲಿಸ್ಕೋಪ್ ಎಲ್ಲ ಕೆಲಸ ಮಾಡುತ್ತೆ. ಕಣ್ಣಿದ್ರೆ ಇಲ್ಲಿ ಏನು ಹಾಕಿದ್ರೆ ಕೆಲಸ, ಕಣ್ಣೇ ಇಲ್ಲ ಅವನು ಏನು ಹಾಕ್ತೀರಿ? ಮತ್ತೆ ಹಾಕಿದ್ದು ಹಾಕಿದವ್ರು ಹಾಕ್ಲಿಕ್ಕೆ ಹೋಗ್ಬೋದು, ಬುದ್ಧಿ ಇಲ್ಲ ಅವ್ರಿಗೆ, ಬೇರೆ ಟೈಮ್ ವೇಸ್ಟ್ ಮಾಡ್ಕೋಬೇಡ, ಏನು ಕಾಣಿಸಲಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಯೋಗ್ಯರಿಗೆ ಉಪಯೋಗ ಇಲ್ಲ. ಆದ್ದರಿಂದ ಸದ್ವಿಹಿ ಗಮ್ಯಂ, ಸದ್ವಿಹಿ ಗಮ್ಯಂ, ಇದರಿಂದ ಗಮ್ಯ. ಇಷ್ಟೆಲ್ಲ ಇರಬೇಕು, ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನದ ಜ್ಞಾನಯೋಗಾತ್ ಗಮ್ಯಂ. ಇದು ಆಮೇಲೆ ಇನ್ನೇನು ಮುಕುಂದಂ, ಮೋಕ್ಷ ಕೊಡತಕ್ಕಂಥ ಅಭಿಧಂ ಹೆಸರಿನ, ಮುಕುಂದಾಭಿಧಂ, ಮುಕುಂದ ಎಂಬ ಹೆಸರಿನ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಗುಣಪೂರ್ಣನಾದ ಪರಮಾತ್ಮನನ್ನು ಇನ್ನೆಂಥವನು ಅಂದರೆ ಅಲಂ ಅಮಲಂ, ಅಲಂ ಅಮಲಂ. ಅಲಂ ಅಂದರೆ ಸಂಪೂರ್ಣವಾಗಿ, ಅಮಲಂ ಅಂದರೆ ನಿರ್ದೋಷ, ಯಾವುದೇ ದೋಷ ಆಗಿ ಸರ್ವಥಾ ದೂರನಾದವು ಅಂತ ಸ್ಟ್ರೆಸ್ ಮಾಡ್ತಾರೆ. ಮತ್ತೆ ಎಲ್ಲಿಂದನ ದೇವರು ಸಿಗೋದಿಲ್ಲ. ವೇದಾಂತ ವೇದ್ಯಂ, ವೇದಾಂತ ವೇದ್ಯಂ, ಇವನ ದೃಷ್ಟಿಯಿಂದ ಇದು ಜ್ಞೇಯಮ್ಮು, ಇದು ಜ್ಞೇಯಂ. ವೇದಾಂತದಿಂದ ಜ್ಞೇಯ ಶಾಸ್ತ್ರ ಯೋನಿತ್ವಾತ್ ಅಂತ. ವೇದಾಂತಗಳನ್ನ ದೇವರನ್ನು ತಿಳಿಬೇಕೇ ಹೊರತು ಬರೀ ಕಣ್ಣೆ ದೇವರು ಕಾಣೋದಿಲ್ಲ. ಬರೀ ಕಣ್ಣೆ ದೇವರು ಕಾಣೋದಾಗಿದ್ದರೆ ಎಲ್ಲರೂ ಕೂಡ ನೋಡಬಹುದಾಗಿತ್ತು ದೇವರನ್ನ. ಇದು ಕಂಡರೆಲ್ಲ ದೇವರಿಗೆ ಕಾಣ ಸಾಧ್ಯನೇ ಇಲ್ಲ. ಹಾಗೆ ದೇವ್ರು ನೋಡ್ತೇವಲ್ಲ ಅಂತ ಹೇಳಿದ್ರೆ ವಿಗ್ರಹ ನೋಡ್ತೇವೆ ಹೊರತು ದೇವ್ರು ನೋಡ್ಬೇಕಾದ ಏನಿರಬೇಕು? ಜ್ಞಾನ ಗಮ್ಯಂ, ಜ್ಞಾನದಿಂದನೇ ಗಮ್ಯ, ಬೇರೆ ದಾರಿ ಇಲ್ಲ. ಆ ಜ್ಞಾನ ಯಾವುದರಿಂದ ಬರಬೇಕು? ವೇದಾಂತ ವೇದ್ಯಂ, ವೇದಾಂತದಿಂದನೇ ಬರಬೇಕು ಜ್ಞಾನ. ಟೆಕ್ಸ್ಟ್ ಬುಕ್ಕಿಂದ ಜ್ಞಾನ ಬಂದರೆ ಸರಿ ಬರುತ್ತೆ, ಯಾವುದೋ ಪುಸ್ತಕ ಓದಿದರೆ ಜ್ಞಾನ ಬರೋದಿಲ್ಲ. ಟೆಕ್ಸ್ಟ್ ಬುಕ್ ಓದಬೇಕು. ಟೆಕ್ಸ್ಟ್ ಬುಕ್ ಕೂಡ ಏನಾಗಿರ್ಬೇಕು? ಪ್ರಿಸ್ಕ್ರೈಬ್ ಆಗಬೇಕು ಅವನಿಗೆ. ಅದಕ್ಕೆ ನಿಯತ ಅಂತ ಕರೆದದ್ದು. ವೇದಾಂತ ವೇದ್ಯಂ ಅಂಥವನು ಏನ್ ಮಾಡ್ತೇನೆ ಅಂದ್ರೆ, ಒಂದೇ ನಮಸ್ಕಾರವನ್ನು ಮಾಡ್ತೇನೆ. ಎರಡರ್ಥ, ಒಂದೇ ಒದೇ ಅಭಿವಾದನ ಸ್ತುತ್ಯೋಹು ಅಂತೇಳಿ ನಮಸ್ಕಾರ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ. ಬರೀ ನಮಸ್ಕಾರದ ಒಂದಕ್ಕೆ ಬರ್ತಿತ್ತು, ಇಲ್ಲಿ ಎರಡಕ್ಕೂ ಬರುತ್ತೆ. ನಮಸ್ಕಾರ ಬರೀ ಫಿಸಿಕಲ್ ಆದ ನಮಸ್ಕಾರ ಆಗ್ತದೆ, ಒಂದೇ ಅಂದ್ರೆ ಏನಾಗಬೇಕಾಗ? ಎರಡು ಸೇರ್ಬೇಕು, ಅಭಿವಾದನ ಪ್ರಸ್ತುತಿ. ಅದಕ್ಕಾಗಿ ಒಂದೇ ಅಂತ ತಿಳಿಸಿ. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಹೌದು, ಅವ್ರು ಇನ್ನು ಮುಂದೆ ಮುಂದೆ ಬರ್ಬೋದು, ಚಾನ್ಸ್ ಇದೆ ಅವರಿಗೆ. ಅರ್ಥ ಆಯ್ತಾ? ಈಗ ಇರ್ಬೋದು, ಪಾಪ ಮಾಡಿದ್ರು ಕೂಡ ಮುಂದೆ ಅವ್ರ ಸ್ವರೂಪ ಯೋಗ್ಯತೆ ನಮಗೆ ಗೊತ್ತಿಲ್ಲ, ಗೊತ್ತಾಯ್ತಿಲ್ಲ. ಆದ್ರೆ ಎಲ್ಲರೂ ನಮಗೆ ಗೊತ್ತಿಲ್ಲ. ಈ ಮತ್ತೆ ನಮಗೆ ಗೊತ್ತಿರೋ ಎಷ್ಟು ಜನ ಗೊತ್ತಿದ್ದಾರೆ ನಮ್ಗೆ, ಹೋಗಿ ಒಂದು ಲೆಕ್ಕ ಹಾಕಿ ಸೂರ್ಯ ಹೆಸರು ಬರೀರಿ ನೋಡಂತ. ಎಷ್ಟು ಹೆಸರು ಬರಿಬೋದು ನೀವು ಬರೆದ್ರೆ? ಆ ಮಾಸ್ತರ್, ನಮಗೆ ಗೊತ್ತಿರೋ ಎಲ್ಲ ಹೆಸರು ಬರೀ, ಎಷ್ಟು ಜನ ಹೆಸರು ಬರಿಬೋದು ನೀವು? ನಮ್ಮ ಮನುಷ್ಯ ಲಿಮಿಟ್ ಬುದ್ಧಿ ಇದೆ ತಾನೆ. ನಾವು ಅವ್ರೇನು ತಿಳ್ಕೊಂಡು ಅವ್ರು ಯೋಗ್ಯರೋ ಯೋಗ ತೀರ್ಮಾನ ಮಾಡ್ತಿದ್ದೇವೆ ಹೊರತು ನಮಗೆ ಎಲ್ಲರೂ ಜಗತ್ತು ಇರೋಲ್ಲ, ನಮ್ಮ ಕಣ್ಣಿಗೆ ಕಾಣಬೇಕಂತ ನಿಮ್ಮ ಉಂಟೇನು? ಎಷ್ಟಿದ್ರೆ ನಮ್ಮ ತಾಳೆ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಹೌದು, ತತ್ವಜ್ಞಾನ ಆಗೋದು ಎರಡು ರೀತಿ. ಮೋಕ್ಷ ಆಗೋದಿಲ್ಲ, ಮೋಕ್ಷ ಆಗೋದಿಲ್ಲ. ಅದು ಎಷ್ಟು ಪುಣ್ಯದ ಕಾನ್ಸೆಪ್ಟ್ ಇಲ್ಲ, ಆದರೆ ಎರಡಿದೆ. ಪುಣ್ಯದ ಕಾನ್ಸೆಪ್ಟ್ ಬೇರೆ, ಮೋಕ್ಷ ಕೂಡ ಪುಣ್ಯದ ಕಾನ್ಸೆಪ್ಟ್ ಬೇರೆ. ಈ ಕೂಲಿಯವರಿಗೂ ದುಡ್ಡು ಬರ್ತದೆ, ಅದನ್ನೇನಂತ ಅಪಾಯಿಂಟ್ಮೆಂಟ್ ಅಂತ ಕರೆಯೋದಿಲ್ಲ. ಅದನ್ನು ಕೊಟ್ಟಾಗ ಹೋಗಿಬಿಟ್ಟ ಮೂಲ ಕೆಲಸ. ಅವ್ನು ಯಾವ ಅಗ್ರಿಮೆಂಟೂ ಇಲ್ಲ, ರಜೆ ಗಿಜೆ ಯಾವ ಪ್ರಶ್ನೆಯೂ ಬರೋದೇ ಇಲ್ಲ. ಅದು ಅದೇ ಸರ್ವಿಸ್ ಅಪಾಯ ಸೇರಿದಾಗ, ಸರ್ವಿಸ್ ಸೇರಿದಾಗ ಏನಾಗ್ತಾನೆ ಅವನು? ಅಪಾಯಿಂಟ್ ಕನ್ಸಲ್ಟ್ ಎಲ್ಲ ಬೆನಿಫಿಟ್ ಎಲ್ಲ ಶುರುವಾಗ್ತದೆ. ಅದು ಫಸ್ಟ್ ಇಯರ್ ಕೆಲವು ಬೆನಿಫಿಟ್ ಇಲ್ಲ, ಕನ್ಫರ್ಮ್ ಆದರೆ ಕೆಲವು ಬೆನಿಫಿಟ್ಗಳು ಜಾಸ್ತಿ. ಮತ್ತೆ ಅಲ್ಲ, ನಮ್ಮ ನಿಯಮಗಳು ಉಂಟು, ಆ ರೀತಿನೇ ಆಗೋದು. ಇಲ್ಲೋದಿಲ್ಲ ಅಷ್ಟೇ, ಮತ್ತೆ ಏನು ಮಾಡೋಕ್ಕಾಗುತ್ತೆ? ಇವ್ರು ಡಿ ಅನೌನ್ಸ್ ಮಾಡ್ತಾರೆ, ಎಲ್ಲ ಕೊಟ್ಬಿಡ್ತಾರೆ ಡಿಯನ್ನ. ಯಾರಿಗೆ ಅನೌನ್ಸ್ ಮಾಡ್ತಾರೆ ಅದನ್ನ? ಯಾರಿರ್ತಾರೋ, ನಮಗೆ ಕೊಡೋದಿಲ್ಲ ಅನ್ಯಾಯ ಅಂತ ಕೇಳಿದ್ರೆ ಕೆಲಸ ಸೇರಿಲ್ಲ, ಮೊದಲಿನ ತಪ್ಪದು. ಅದೇನು ಮಾತಾಡೋಕ್ಕೆ ಇಲ್ವೇ ಇಲ್ಲ. ಮತ್ತೆ ಹೊರಗಾಗಬೇಕು ಅಂತ ನಿಯಮ ಇಲ್ಲ. ಹೊರಗೆ ಮಾತು ಅಂತ ಕನಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಒಳಗಿಂದ ಆಗಿರಬೇಕು ಪ್ರಾಣದೇವರನ್ನ. ನಾವು ಮಾಧ್ವರ ಆಗಿರೋರಿಗೂ ಎಲ್ಲ ನೆನ್ಪಿಟ್ಕೊಂಬಿಡಿ. ಹುಟ್ಟಿನಿಂದ ಬರೀ ಮಾಧ್ವರ ಆಗಿದ್ರೆ ಏನೇನು ಪ್ರಯೋಜನಕ್ಕೆ ಬರೋದಿಲ್ಲ. ಅದರಿಂದ ಇದು ಹೆಚ್ಚು ಪಾಪ ಸಾಧನೆ ಆಗ್ತದೆ ಅಷ್ಟೇ. ಹಿರಣ್ಯಕಶಿಪು ಯಾರ ಮಗ? ನರಕ ಹೋಗ್ಲಿ, ಮೂಲತಃ ಆದಿ ಹಿರಣ್ಯಾಕ್ಷ ಯಾರ ಮಗ? ಬ್ರಹ್ಮದೇವರ ಮಗ. ಅವನು ಪರಮ ಮಾಧ್ವ ಆ ಲೆಕ್ಕದಲ್ಲಿ ತಗೊಂಡ್ರೆ ಏನು ಉಪಯೋಗ? ಅದರಿಂದ ಅದ್ರಲ್ಲಿ ಆವೇಶ ಕೂಡ ಇಲ್ಲ. ಆದಿ ಹಿರಣ್ಯಾಕ್ಷರದಲ್ಲಿ ಎರಡೆರ ಆವೇಶ ಇತ್ತು ಪಾಪ. ಇದ್ರಲ್ಲಿ ಏನೇನು ಇಲ್ಲ, 100% ಜೀರೋ. ನರಕಾಸುರ ಯಾರ ಮಗ? ದೇವ್ರ ಮಗ. ಹರಿಮಗ, ವಾಯುಮಗ. ಅಂದ್ರೆ ಏನು ಉಪಯೋಗ ಇಲ್ಲ ಅದರಿಂದ. ಅದ್ರ ಏನಾಗಬೇಕು? ಏನಾಗಬೇಕಾದ್ರಿಂದ ಒಳಗಿಂದ ಆಗಬೇಕು. ಅದಕ್ಕೇನೆ ಸದ್ವಿಹಿ ಅಂತ ಕರೆದಿ. ಸಜ್ಜನಿಕೆ ಎಂಬುದು ಇಲ್ಲದೆ ಹೋದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಅವರು ನಿಮ್ಮ ಯೋಚನೆ, ಅವ್ರ ಯಾಕೆ ಯೋಚನೆ ಮಾಡ್ತಿರ್ಬೇಕು? ಯಾರೋ ಫೇಲ್ ಆದ ರಿಸಲ್ಟ್ ಬಂತು ಇವತ್ತು, ಫೇಲ್ ಆದ್ರೆ ಯೋಚನೆ ಮಾಡ್ತಕ್ಕಂತ ಗತಿಯಾರಾಗಬೇಕೀಗ. ಈಗ 47 ಸ್ಕೂಲಿಗೆ ಒಂದರಿಂದ ಒಂದು ಪಾಸ್ ಆಗಿಲ್ಲಂತ ಅವರು, ಎಲ್ಲ ಸೊನ್ನೆ, ಜೀರೋ ರಿಸಲ್ಟ್, ನಿಲ್ ರಿಸಲ್ಟ್ ಅಂತ ನಾವೇ ತಾಳೆ ತಾಳಿ ಕಡಿಸ್ಕೋಬೇಕು. ಅದಕ್ಕೆ ಎಷ್ಟೇ ಕೋಟಿ ಕೋಟಿ ಜನ ಇದ್ದಾರೆ, ಕಾಲ ಎಷ್ಟಿದೆ? ಕಾಲ ಎಷ್ಟಿದೆ? ಏನಿದೆ 100 ವರ್ಷ ನಮ್ಮ ಎದುರಿಗಿರೋದು? ಈಗ ಹಿಂದೆ ಎಷ್ಟು ಚೆನ್ನಾಗಿಲ್ಲ, ಮುಂದೆ ಎಷ್ಟು ಜನ ಆಗ್ತಾರೆ? ಅದೆಲ್ಲ ಬಿಟ್ಟು ಲೆಕ್ಕ ಹಾಕೊಬಿಟ್ರೆ ಕೆಲವು ಬ್ಯಾಚರ್ ಒಂದೇ ಇರ್ಬೋದು, ಎಮ್ ಎ ಅಂದರೆ ಒಬ್ಬರೇ ಇರ್ತಾರೆ, ಎಮ್ ಎ ಎಸ್ಸಿಗೆ. ಏನು ಅನ್ಯಾಯ ಅಂತ ಹೇಳ್ತಾರ? ಸ್ಟ್ರೀಮ್ ಅದು ಒಂದು, ಗೊತ್ತಾಯ್ತಾ? ಆ ಬ್ಯಾಚ್ಗೆ ಒಬ್ಬನೇ. ಇಡೀ ಯೂನಿವರ್ಸಿಟಿ ಅಂದ್ರೆ ಎಷ್ಟು ಜನ ಇರ್ತಾರೆ? ಈಗಂತೂ ಎಫ್ತು ಯೂನಿವರ್ಸಿಟಿ ಆಗಿದೆ, ಹಿಂದೆ ಒಂದೇ ಯೂನಿವರ್ಸಿಟಿ, ಈ ಕಡೆಗೆಲ್ಲ ಇಡೀ ಎರಡೇ ಕರ್ನಾಟಕದ ಇದು, ಇಡೀ ಸ್ಟೇಟ್ಗೆ. ಅದು ಸಂಸ್ಕೃತಿ ಇಬ್ಬರು ಮೂರು ಜನ, ಇಡೀ ಸ್ಟೇಟ್ಗೆ ಇಬ್ಬರು ಮೂರು ಜನ. ಅದು ಸ್ಟೇಟ್ಗೆ ನಮ್ಮ ಕಣ್ಣಿಗೆ ಕಂಡಾಗಿದ್ದ ಸಬ್ಜೆಕ್ಟ್ ಇಬ್ಬರು ಮೂರು ಜನ ಇದ್ರೆ ಮೋಕ್ಷಕ್ಕೆ ಎಷ್ಟು ಜನ ಇರ್ಬೋದು? ಅರ್ಥ ಆಯ್ತಾ? ಲೌಕಿಕ ವಿದ್ಯೆಗೆ ಎಷ್ಟು ಕಡಿಮೆ ಡಿಪೆಂಡ್ ಇದೆ, ಅಧ್ಯಾತ್ಮ ವಿದ್ಯೆ ಆಗಿರ್ತದೆ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಸಂಖ್ಯೆ ಎಂದೆಂದೂ ಮುಖ್ಯ ಅಲ್ಲ, ಕ್ವಾಲಿಟಿ ಎಂಬುದು ಭಾರಿ ಮುಖ್ಯ. ಅದಿಲ್ಲ ಇಲ್ಲ ಅಂತ ಅರ್ಥ. ಇದು ಆಚಾರ ಹೋಗ್ತಾರೆ, ಯಾಕೆ ಮಾಡ್ತಿದ್ರು? ಎಷ್ಟು ಡೌನ್ ಆಗಿತ್ತಾಗ, ಈಗ ಎಷ್ಟೋ ಇಂಪ್ರೂವ್ ಆಗಿದೆ ಆ ಲೆಕ್ಕದಲ್ಲಿ ಹೋಗ್ತಾನೆ. ಆಗ ಪೂರ್ತಿ ಡೌನ್ ಆಗಿದ್ದು ಕೇಸ್ ಅದು. ಅದು ಎಷ್ಟು ಇಂಪ್ರೂವ್ ಆಯ್ತು ಆಚಾರ ಬಂದಿದ್ದರಿಂದ? ಅವ್ರು ಮಾಡಿದ್ದು ಕೂಡ ಮತ್ತು ಯೋಗ್ಯರಿಗೆ ಅಷ್ಟೇ, ಯೋಗ್ಯರಿಗೆ ಮಾಡಲಿಲ್ಲ. ಅದರಿಂದ ಕಡಿಮೆ ಭಾಳ ಜನ ಕ್ಲಾಸ್ ಆಗುತ್ತೆ ಅಂತೇಳಿ ತುಂಬ ಜನ ಕಾಪಿ ಹೊಡೆದಾಗ, ಕಾಪಿ ಹೊಡೆದ್ರೆಲ್ಲ ಪಾಸ್ ಮಾಡಿ ಅಂತ ಹೇಳ್ದಾಗತ್ತಾ? ಆದರೆ ಯೂನಿವರ್ಸಿಟಿ ರೂಲೇ ಹಾಳಾಗೋದು. ಕಡಿಮೆ ಪಾಸ್ ಬಂದರೆ ಪಾಸ್ ಮಾಡಿ ಅಂತ ಹೇಳ್ಬೋದು, ಕಾಪಿ ಹೊಡೆದ್ರೆ ಪಾಸ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅದು ಅಫೆನ್ಸ್. ಅದು ಕಡಿಮೆ ಮಾರ್ಕ್ಸ್ ಹೋಗೋದು ಯಾವುದೋ ಕಾರಣಕ್ಕೆ ಬಂದಿರ್ಬೋದು, ಅದರಲ್ಲಿ ಇದಕ್ಕೆ ಕಾರಣ ಇಲ್ಲ. ಡಿಫಿಕಲ್ಟ್ ಇತ್ತು, ಏನಾಗಿತ್ತು, ಕ್ವಶನ್ ಪೇಪರ್ ತಪ್ಪಿತ್ತು, ಮೊನ್ನೆ ಅದು ಆಗಿದೆ, ಎಲ್ಲರಿಗೂ 5 ಮಾರ್ಕ್ಸ್ ಆ್ಯಡ್ ಮಾಡಿ ಅಂತೇಳಿ. ಅದು ಬೇರೆ ಇದು ಬೇರೆ. ಅದಕ್ಕೆ ಕೌಂಟ್ ಆಗ್ತದೆ ಎಷ್ಟೋ ಸೆಕೆಂಡ್, ಮುಂದಕ್ಕೆ ಹೆಲ್ಪ್ ಆಗ್ಬೋದು ಅಷ್ಟೇ. ಅದು ಹೇಗೆ ಡಂಪ್ ಆಗಿಬಿದ್ದಿರುತ್ತೆ, ಮುಂದಕ್ಕೆ ಹೆಲ್ಪ್ ಆಗ್ಬೋದು. ಮೇ ಆರ್ ಮೇ ನಾಟ್ ಬಿ ಶೂರ್ ಅಲ್ಲ. ಹೇಳಿದ್ದೇನು ಅವೆಲ್ಲ ಯಾವುದಕ್ಕೆ? ಅದು ಇವಾಗ ಸಾಮಾನ್ಯ ಧರ್ಮದ ಸಂಬಳ ಕೊಡ್ತಾರೆ ನಿಮ್ಗೆ. ಈಗ ಬಾಡಿ ಪ್ರಾಮಾಣಿಕ ಅಂತ ಸಂಬಳ ಯಾರು ಕೇಳೋಕ್ಕಾಗತ್ತೇನೆ? ಹೋಗ್ಬಿಟ್ಟೀಗ ಎಲ್ಲ ಕೊಟ್ಟಿದ್ದು ನೋಡಿದ್ದೇನೆ, ಪ್ರಾಮಾಣಿಕ ಅಂತ ಸಂಬಳ ಕೊಡ್ತಾರ? ಏನು ಮಾಡಬೇಕು ಅವನು? ಕೆಲಸ ಮಾಡಬೇಕು ಅವನು. ಬರೀ ಪ್ರಾಮಾಣಿಕತೆ ಕೌಂಟ್ ಆಗೋದಿಲ್ಲ. ಅದೇ ರೀತಿಯೇ ಯೋಗ್ಯನಾಗಿರಬೇಕು. ಅದಕ್ಕೆ ಕುರು ತಸ್ಮಾತ್ ಕುರುಕರ್ಮ ಇವ ಕರ್ಮಣ್ಯವ ಅಧಿಕಾರಸ್ಥೆ. ಏನು ಮಾಡಿದ್ರೆ ಕೆಲಸ ಕೊಡೋದು? ಭಾರಿ ಒಳ್ಳೆಯವನಿಗೆ ಕೆಲಸ ಕೊಡಿ ಅಂತ ಅಷ್ಟೇ ಕೇಳೋದು, ಅಪ್ಲಿಕೇಶನ್ ಇದೆಯಲ್ಲಾರು ಇದ್ರೆ ಅಂತ ಹಾಗೆ ತೆಗೆದು ಹಾಕ್ತಾರೆ ಕೊಡಿ. ನೀನು ಒಳ್ಳೆತನ ನೀನೇ ಇಟ್ಕೊ ಅಂತ ಹೇಳ್ತಾರೆ. ಅರ್ಥಕ್ಕೆ ಬರೋದಿಲ್ಲ ಅದನ್ನು. ಮುಂದೆ ಮತ್ತೆ ನಾವು ಏನ್ ತಪ್ಪು ಮಾಡ್ತೀವಿ ಈಗ ಅಂದ್ರೆ, ಇದೇ ಲಾಸ್ಟ್ ಜನ್ಮ ಅಂತ ತಿಳ್ಕೊಂಡು ಮಾತಾಡಬಾರ್ದು ಯಾರಿಗೂ. ಇದೇ ಲಾಸ್ಟ್ ಜನ್ಮ ಅಲ್ಲ ಫಸ್ಟ್. ಮತ್ತೆ ನಾವು ಎಲ್ಲರೂ ನೋಡಿದ್ದೆ ಎಂದು ಭ್ರಮೆ ಇನ್ನೊಂದು ಬೇಡ. ಮತ್ತೆ ಇನ್ನೊಂದು, ಹೊರಗಿನ ವೇಷ ಶೈಲಿಗಳು ಭಾರಿ ವ್ಯತ್ಯಾಸ. ನಾವು ಎಷ್ಟೋ ಜನ ನೋಡ್ತೀವಿ ಬೇರೆಯವ್ರನ್ನ, ತೀರಾ ಇವರು ಇರ್ತಾರೆ, ಎಷ್ಟು ಪ್ರಾಮಾಣಿಕರಾಗಿರ್ತಾರೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ತಿಳಿತಿಲ್ಲ, ನಂಬಲಿಕ್ಕೆ ಅಸಾಧ್ಯವಾದಷ್ಟು ಪ್ರಾಮಾಣಿಕರಾಗಿರ್ತಾರೆ. ಅವ್ರು ಪ್ರತಿಯೊಂದರಲ್ಲೂ ವ್ಯಾಲ್ಯೂಸ್ ಇರ್ತವೆ. ಏನು ಶಾಸ್ತ್ರ ಓದಿರೋದಿಲ್ಲ, ಸ್ವರೂಪದಲ್ಲಿ ಅಷ್ಟು ಗ್ರೇಟ್ ಆಗಿದ್ದಾರೆ ಅಂತ. ಎಲ್ಲ ಓದಿ ಇವರು ಮೋಸ ಹೇಗೆ ಮಾಡ್ಬೋದು ಎಕ್ಸ್ಪರ್ಟ್ ಆಗಿರ್ತಾರೆ ಅಷ್ಟೇ. ಎಷ್ಟು ಚೆನ್ನಾಗಿ ಮೋಸ ಮಾಡ್ಬೋದು ಅಂತೇಳಿ ನೀಟಾಗಿ ಹೇಳ್ಕೊಡ್ತಾನ್ಬೇಕಾರೆ, ನಿಮ್ಗೆ ಹೇಳ್ಕೊಡ್ತೇವೆ ಬರೀ ಅಂತ ಕರೀತಾನೆ ಹೊರತು ಇದಿಲ್ಲ. ಅವರಲ್ಲಿ ಅಂತ ಗುಣ ಬೇಕಾದಷ್ಟಿದೆ. ಎಷ್ಟು ಹಳ್ಳಿ ರೈತರಿಂದ ಹಿಡಿದು, ಗೊತ್ತಾಯ್ತಾ, ಎದುರು ಬೇರೆ ಪದಾರ್ಥ ಬಿಟ್ಟರೆ ತೊಗೊಂಡೇ ಗೊತ್ತಿಲ್ಲ ಅವರಿಗೆ, ನಮ್ದಲ್ಲ ಅದು ಮುಂದೆ ಹೋಗ್ತಾ ಇರ್ತಾರೆ ಹಾಗೆ. ಅಷ್ಟ್ರಮಟ್ಟಿ ಪ್ರಾಮಾಣಿಕತೆ ಇರುತ್ತೆ. ಮತ್ತೆ ದೇವ್ರ ಕಾನ್ಸೆಪ್ಟ್, ದೇವ್ರು ಯಾವಾಗಲೂ ನೋಡ್ತಾನೆ, ತನ್ನ ಹೆಸರು ಕೂತಿರುತ್ತೋ, ಅದು ಎಕ್ಸಿಬಿಟ್ ಆಗಲು ಟೈಮ್ ಬೇಕಷ್ಟೇ, ಅದಕ್ಕೊಂದು ಸಾಧನೆ ಬೇಕು. ಬಂದ್ಬಿಟ್ರೆ ವಿತ್ ನೋ ಟೈಮ್ ಮೇಲೆ ಹೋಗ್ಬಿಡ್ತಾರೆ. ನಮ್ಮಲ್ಲಿ ಅದು ಇರ್ತಾರೆ, ಅದು 30-40 ವರ್ಷ ಆಗಿತ್ತು, ಒಂದು ಸಂಧ್ಯಾನು ಕೂಡ ಮಾಡಿರೋದಿಲ್ಲ. ಚೇಂಜ್ ಆಗಿ ಎಷ್ಟು ಚೇಂಜ್ ಆಗ್ತಾರೆ ಅಂದರೆ ವಿಷ್ಣು ಪಂಚಕ ಶುರು ಮಾಡಿರ್ತಾರೆ. ಆಮೇಲೆ ವಿಷ್ಣು ಪಂಚಕದವರೆಗೂ ಶುರು ಮಾಡಿ ಏಕ ಪ್ರಕಾರ ಒಂದು ಸ್ಪಾಟ್ ವಿ ಆರ್ ಎಸ್ ತೊಗೊಂಡು ಪಾಠಕ್ಕೆ ಶುರು ಮಾಡಿಬಿಡ್ತಾರೆ. ಅಂಥವ್ರು ಇದ್ದಾರೆ, ಹಿಡಿದಿಲ್ಲ. ಯಾಕೆ ಅದು ಆ ಕಾಲ ಬಂದುಬಿಟ್ರೆ ನಾವು ಏನು ಅನ್ಕೊಂಡಿರ್ತೀವಿ, ಒಂದು ಆಮೇಲೆ ತದ್ ವಿರುದ್ಧ ಅಂತವ್ರು ಬೇಕಾಷ್ಟು ಜನ ಇದ್ದಾರೆ. ಸ್ಮೋಕರ್ಸು, ಚೈನ್ ಸ್ಮೋಕರ್ಸ್, ಆಮೇಲೆ ಪರಮ ಆಚಾರಶೀಲ. ಅದು ಎಷ್ಟೋ ಹೇಳಿದ್ದೆ, ಪೊಲೀಸ್ ಆಫೀಸರ್ ರಿಟೈರ್ ಆದವರು, ರಿಟೈರ್ ಆದವರು ಸುಧಾ ಪಂಡಿತರಾಗಿ ಸಾವು ಡಿಸ್ಕಸ್ ಮಾಡಿ ಅವ್ರು ಕರಿತಿದ್ರು. ಭಾಳ ಸೂಕ್ಷ್ಮ ವಿಚಾರಕ್ಕೆ ಕರಿತಿದ್ರು, ಅಷ್ಟರ ಮಟ್ಟಿಗೆ ಹೆಸರು ತಗೊಂಡಿದ್ರು. ಬರೋದು ಯಾವಾಗ ಬರುತ್ತೆ ಹೇಳೋಕ್ಕಾಗೋದಿಲ್ಲ. ಶುದ್ಧಾನಂದೋರು ಸಂವಿದ್ವಿತಿಬಲ ಬಹುಲೋ ಧಾರ್ಯ ವೀರ್ಯಾದಿ ದೇಹಂ ಚಿಂತಾ. ಇವೆಲ್ಲ ಮನಸ್ಸು ಸ್ತೋತ್ರ ಬೇರೆ ಹೇಳಕ್ಕೆ ಟೈಮ್ ಇಲ್ಲ ಅಂತ ಬಿಡಬಾರ್ದು. ಇವೇ ಸ್ತೋತ್ರ ಅಂತ ಹೇಳೋ ಅಭ್ಯಾಸ ಮನೆಗಳಲ್ಲಿ, ಇವೇ ಸ್ತೋತ್ರ. ತತ್ವಪ್ರಕಾಶಿಗೆ ಬಂಗಲ ಶಿವ ಸ್ತೋತ್ರ, ದೇವರು ಸ್ತೋತ್ರ ಮಾಡಿದಾಗಾಯ್ತು. ಕೆಲವೇನು ಮೆಕ್ಯಾನಿಕರಿಗೆ ಸ್ತೋತ್ರ ಹೇಳಿ ನೋಡ್ಬಿಟ್ಟಿರ್ತಾರೆ, ಎಲ್ಲೋ ಯೋಚನೆ ಮಾಡ್ತಾ ಶೋಕ ಓದ್ತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಆತಿನ ದಿವಸ ಯಾವ್ದು ನಮಗೆ ಕಷ್ಟ ಅರ್ಥ ಆಗುತ್ತೆ ಹೇಳಿಬಿಟ್ರೆ ಸ್ತೋತ್ರ ಸಬ್ಸ್ಟಿಟ್ಯೂಟ್. ಸಂಧ್ಯಾವನ್ನೇ ಆಗಲ್ಲ, ಮಾಡಬಾರ್ದು ಅಷ್ಟೇ, ಅದು ಮಾಡಲೇಬೇಕಲ್ಲ. ಅದು ತೋಚಿದ್ದೆಲ್ಲ ಸಂಧ್ಯಾವನ್ನೇ ಆಗೋದಿಲ್ಲ, ತೋಚಿದ್ದೆಲ್ಲ ದೇವ್ರ ಪೂಜೆ ಆಗೋದಿಲ್ಲ, ಅದೇ ರೀತಿನೇ ಮಾಡಬೇಕು. ಸ್ತೋತ್ರಗಳು ಆಗಲ್ಲ, ಅವತ್ತು ನಮಗೆ ಇದರಲ್ಲಿ ಓದ್ಬಿಟ್ಟು ಪಾರಾಯಣ ಮಾಡಿದರೆ ಅದು ಸ್ತೋತ್ರ ಎಲ್ಲ ಸಬ್ಸ್ಟಿಟ್ಯೂಟೇ. ಅದು ಒಂದು ಮೆಕ್ಯಾನಿಕಲ್ಲೇ ಮಾಡಬಾರ್ದು. ಪಾಂಡಿತ್ಯ ಯಾವಾಗ ಬರುತ್ತೆ? ಇವಾಗ ಹೊಸ ಹೇಗೆ ಕಾಣುತ್ತೆ? ಬರೀ ಸ್ತೋತ್ರ ಪಾಂಡ್ಯ ಪಾಂಡಿತ್ಯ ಬರುತ್ತೆ ಆಗಿದ್ರೆ ಯಾವುದನ್ನ ಅದೇ ಹೇಳಿದ್ದು. ಇದೆಲ್ಲ ಓದಿದ್ರೆ ಪಾರಾಯಣ ದಿವಸ ಮಾಡಿದ್ರೆ ಸಾಲದು. ಈಗ ಏನು ಮಾಡಿ ವಾಯುಸ್ತುತಿ ಪಾರಾಯಣ ಮಾಡಿದ್ರೆ ತತ್ವ ಓದಬೇಕೀಗ. ತತ್ವಪ್ರಕಾಶಿಗೆ ಓದಿ, ಆಗ ವಾಯುಸ್ತುತಿ ಹೇಳೋದು ಉತ್ತಮ ಪಕ್ಷ, ಆ ಸಂಶಯನೇ ಇಲ್ಲ. ನಿಮ್ಗೆ ಎರಡರಲ್ಲಿ ಒಂದಾಗೋದಾದ್ರೆ ತತ್ವಪ್ರಕಾಶಿಗೇನೆ ಓದಿ. ಆಗ ಯಾತಕ್ಕೆ ಆಚಾರ ಬರೋ ಗ್ರಂಥದ ವ್ಯಾಖ್ಯಾನ ವಾಯುಸ್ತುತಿ ಆಯ್ತಲ್ಲ, ಅದು ಅರ್ಥ ಆಯ್ತಾ? ಈಗ ಓ ಹೇಳಿದ್ರೆ ಅವ್ರಿಗೆ ಅಲ್ಲಿ ಲಿಂಕ್ ಆಯ್ತಾರೆ, ವಾಯ್ದೇವ್ರಿಗೆ ಲಿಂಕ್ ಆಯ್ತಾ ಅಲ್ಲ. ಈಗ ಭಾಷಣದ ಮಾತಿಗೆ ಅರ್ಥ ಆದ್ಮೇಲೆ ವಾಯುಸ್ತೋತ್ರ ಆಯ್ತಲ್ಲ, ಆರಿದ ಅನುಸಂಧಾನ ಇದ್ಬಿಟ್ಟು ಸಮಸ್ಯೆ ಬರೋದಿಲ್ಲ. ಹಾಂ ಹಾಂ, ಸರಿ ಆಯ್ತು. ಮುಂದೆ ಜಾಸ್ತಿ ಪಾಂಡಿತ್ಯ ಏ ಹೊಸ ಅದೇ ಜ್ಞಾನ ಡೆವಲಪ್ ಆಗೋದು ಅಂದ್ರೆ ಹಾಗೆ. ಎಷ್ಟು ಚಾನಲ್ ನೋಡ್ತೀರಿ ಸೀನು, ಟಿ ವಿ ನೋಡ್ಬೇಕಾದ್ರೆ ಎಷ್ಟು ಇರ್ತೀವಿ? ಜ್ಞಾನ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಒಂದೇ ಚಾನಲ್ ನೋಡ್ತೀವಿ ಅಲ್ಲ, ಅಷ್ಟೇ ಜಾಹೀರಾತ್ ಇನ್ನೊಂದು ಚಾನಲ್ಗೆ ಹಾಗೆ ಅಷ್ಟರಲ್ಲಿ ಇರೋದು ಆಗಿಬಿಡುತ್ತೆ ಅಂತೇಳಿ. ಹಾಂ, ಆದ್ದರಿಂದ ಅದು ಎಷ್ಟು ನೋಡಿದ್ರೆ ಜ್ಞಾನ ಅಭಿವೃದ್ಧಿ ಅನ್ನೋದು ಭಾರಿ ದೊಡ್ಡದು. ಇವತ್ತು ನೋಡಿ, ವರ್ಷ ಜಾಸ್ತಿ ಬಂದಷ್ಟು ಇದು ಹಳೆ ಬಿಟ್ಬಿಡ್ತಾರೆ. ಜಾಸ್ತಿ ಫೆಸಿಲಿಟಿ ಸಿಕ್ತಷ್ಟು ಮೊಬೈಲಿಂದ ಪ್ರಾರಂಭ ಮಾಡಿ ಅದನ್ನು ತೆಗೆದು ಹಾಕ್ಬಿಡ್ತಾರೆ. ಅದಕ್ಕೆ ಇವತ್ತು ಅಪ್ಡೇಟ್ ಅಂತ ಸಾಧ್ಯ ಬೆಸ್ಟ್ ಅಂತ ಹೇಳಿದರೆ ನಾನು ಕಾಯ್ತಾ ಕೂತಿರ್ಬೇಕು ಅಷ್ಟೇ. ಇನ್ನು ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅಷ್ಟೇ. ಅದು ತೊಗೊಳಿದ್ರೆ ವಿಷಯವಾಗ ಬಂದು ಫೈನಲ್ ತೊಗೋತೀರಿ ಅಂತ ಕಾಯ್ತಿರ್ಬೇಕಷ್ಟೇ. ಅವನೇನು ತೊಗೋತಾರೆ ಚೇಂಜ್ ಮಾಡ್ತಾನೆ ಅಷ್ಟೇ. ಅವ್ರದ್ದು ಇಂಪ್ರೂವ್ಮೆಂಟ್ ಅಂಬೋದು ನಮ್ಮ ಕಾನ್ಸೆಪ್ಟ್, ಜ್ಞಾನದ ಇಂಪ್ರೂವ್ಮೆಂಟ್ಗೆ ಆನೋ ಭದ್ರಾಣಿ ಕೃತವೋ ಎಂತೂ ವಿಶ್ವತಃ. ಎಷ್ಟು ಎಕ್ಸ್ಪ್ಯಾಂಡ್ ಆದರೂ ಒಳ್ಳೇದು ಜ್ಞಾನದ ಬಗ್ಗೆ, ಸಂಕೋಚನೆ ಪಡಬಾರ್ದು. ಕರ್ಮದಲ್ಲಿ ಮಾತ್ರ ಲಿಮಿಟ್ ಮಾಡಬೇಕು ಅಷ್ಟೇ ಹೊರತು ಜ್ಞಾನ ಲಿಮಿಟ್ ಆಗಬಾರ್ದು. ಯಾರು ರಾಘವೇಂದ್ರ ಸ್ತೋತ್ರ ಹೇಳೋದಕ್ಕಿಂತ ರಾಘವೇಂದ್ರ ಓದು ಭಾರಿ ಶ್ರೇಷ್ಠ. ಅರ್ಥ ಆಗಬೇಕು, ಅರ್ಥ ರೀತಿ ಮಾಡ್ಕೋತಾ ಹೊರಟುಬಿಟ್ರೆ ಅತಿ ಪ್ರಿಯವಾದ. ರಾಘವೇಂದ್ರ ಸ್ತೋತ್ರಗಳ ಉದ್ದೇಶ ಏನೀಗ ನಿಮಗೀಗ? ಅವ್ರಿಗಂತೂ ಅರ್ಹತೆ ಬರಲಿ ಅಂತೇಳಿ ಹೇಳಿದ್ರೆ ಪರೀಕ್ಷೆ ಕಾಲ ಲೈಬ್ರರಿಯಲ್ಲಿ ಕೂತ್ರೆ ಹೇಗಿರುತ್ತೆ? ಭಾರಿ ಸೀರಿಯಸ್ ಸ್ಟೂಡೆಂಟ್, ಐ ಡೋಂಟ್ ಕೇರ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ಲೈಬ್ರರಿ ಕೂತು ಓದ್ತಾ ನೋಟ್ಸ್ ಮಾಡ್ಕೋದು ಕೂತಿದ್ದಾನೆ. ಇಂಪಾರ್ಟೆಂಟ್ ಎಕ್ಸಾಮ್ ನಡೀತಾ ಇದೆ. ಆಗ ಯಾವ ಶ್ರೇಷ್ಠ? ಈಗ ಓದೋದು ತಪ್ಪು ಅಂತ ಯಾರು ಹೇಳ್ತಾರ? ಓದೋದು ತಪ್ಪ, ಬಟ್ ಯಾವಾಗ ಓದ್ತಿದ್ದಾನ ಅವನು? ಪರೀಕ್ಷೆ ಬಿಟ್ಟು ಅದು ತಪ್ಪಾಯ್ತು. ಆ ಅರ್ಥದಲ್ಲಿ ನಾವು ಇನ್ನೂ ಹೆಚ್ಚು ಅವಕಾಶ ಸಿಕ್ಕಾಗ ಕಡಿಮೆ ಅವಕಾಶ ಉಪಯೋಗಿಸ್ಬಾರ್ದು, ಮೇಲಿನ ಅವಕಾಶಕ್ಕೆ ಯಾವಾಗಲೂ ಹೋಗಬೇಕು. ಆದ್ದರಿಂದ ಗ್ರಂಥಾಧ್ಯಯನ ಅಂಬೋದು ಎಲ್ಲದಕ್ಕೂ ದೊಡ್ಡದು. ಅದನ್ನು ಹೇಳ್ತಾರೆ, ಶ್ರವಣ ಸೌಲಭ್ಯ ಶ್ರವಣಾದೀನ ಅನ್ಯತ್ ಸಂಕೋಚ ಅರ್ಹತಿ. ಯೋಗ ದೀಪಿಕಾದ್ರೆ ನಾರಾಯಣ ಪಂಡಿತಾಚಾರ್ಯರ ಮಾತು, ಸೌಲಭ್ಯ ಶ್ರವಣಾದೀನ ಶ್ರವಣಾದಿಗಳಿಗೆ ಅವಕಾಶ ಸಿಕ್ತು ಅಂದರೆ ಉಳಿದೆಲ್ಲ ಕಡಿಮೆ ಮಾಡಿಬಿಡಿ ಅಂತ ಇಮ್ಮಿಡಿಯೇಟ್ ಆಗಿ. ಇನ್ನೂ ಕಡಿಮೆ ಮಾಡಬೇಕು ಅಂತಿದ್ದರೆ ತತಸ್ಸಂಕೋಚವನ್ವಿಷ್ಯನ್ ಪಾರಿವ್ರಾಜ್ಯಂ ತಥೋಭವೇತ್. ಇನ್ನೂ ಕರ್ಮ ಸಂಕೋಚ ಮಾಡಬೇಕು. ಶ್ರಾದ್ದ ತರ್ಪಣ ಬಿಡಾಗಿಲ್ಲ, ಮಾಡಲೇಬೇಕು. ಆದರೆ ಸನ್ಯಾಸ ತೊಗೊಂಡ್ಬಿಟ್ಟು ಪೂರ್ತಿ ಬಿಟ್ಟೇ ಬಿಡ್ಬೋದು ನಿಶ್ಚಿಂತೆ. ಆಮೇಲೆ ಆ ಟೈಮೆಲ್ಲ ಉಳಿಯುತ್ತೀಗ, ಅದು ಶ್ರಾದ್ದ ಬಿಡ್ಲಿಕ್ಕೆ ಸನ್ಯಾಸ ತೊಗೋಬಾರದು. ಫುಲ್ ಟೈಮ್ ದೇವ್ರಿಗೆ ಒಂದು ಸಿಗುತ್ತೆ ಸನ್ಯಾಸ ತೊಗೊಂಡು, ಎಷ್ಟಾದರೆ ಅಷ್ಟರ ಮಟ್ಟಿಗೆ ಮಾತ್ರ ಶ್ರಾದ್ದ ಪಕ್ಷ ಕ್ರೀಡೆ ಹೋಯ್ತು ಅಂತ ಬಿಟ್ಬಿಡ್ತಾರೆ. ಅದಲ್ಲ, ಅದು ಆ ಟೈಮ್ ಯಾವುದಕ್ಕೆ ಉಪಯೋಗಿಸ್ಬೇಕು ಅದನ್ನ? ಓಡಿ ಕೊಡೋದು ಯಾತಕ್ಕೆ? ಆ ಕೆಲಸ ಬರೀ ಹೋಗ್ಬಿಟ್ರೆ ಓಡೋಡಿ ಕೊಡೋದಿಲ್ಲ, ಆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಕೊಡ್ತಾರೆ. ಇದು ಹೇಳಿದ ಕೆಲಸ ಮಾಡಿದರೆ ಕೊಡ್ತಾರೆ, ಅಷ್ಟೇ ಓದಿದ್ರು ಕೊಡೋದಿಲ್ಲ. ಅದೆಲ್ಲ ಅಭ್ಯಾಸ ಮಾಡಿದರೆ ಸಂಶಯನೇ ಬರೋದಿಲ್ಲ. ಈಗ ನೋಡಿ, ಇಷ್ಟೆಲ್ಲ ಓದಿದ್ರಲ್ಲ, ಸುಮ್ಮನೆ ಟೀಕಾರ ಮಂಗಳ ಮಾಡಲಿಲ್ಲ. ಆಚಾರ್ಯ ಮಾತಿಗೆ ಅರ್ಥ ಇದು. ಏನರ್ಥ? ಗುಣೈ ಸರ್ವೈ ಹೃದಯರಣಂ ಅಂತಿದೆ. ಅರ್ಥ ಆಯ್ತಾ? ಗುಣಗಳಿಂದ ಪೂರ್ಣ. ಎಷ್ಟು ಗುಣಗಳಿಂದ ಪೂರ್ಣ? ವ್ಯಾಖ್ಯಾನ. ಸೊ ಮಂಗಳಾಚರಣೆ ಆಯಿತು, ವ್ಯಾಖ್ಯಾನ ಸೇರ್ಕೊಂಡ್ಬಿಡ್ತಾರಲ್ಲ. ಹಾಗೆ ಶುದ್ಧಾನಂದೋರು ಸಂವಿತ್ ದ್ವಿತಬಲ ಹೋಲೋದಾರ್ಯ ವೀರ್ಯಾದಿ ದೇಹಂ ಗುಣೈ ಸರ್ವೈ ಹೃದಯರಣಂ. ಇದು ದೋಷವರ್ಜಿತಂ. ಯಾವ ದೋಷವರ್ಜಿತಂ? ಚಿಂತಾ ಸಂತಾಪ ಲೇಪೋದ್ಭವಿಕರಾಶೇಷ ದೋಷಾತಿ ದೂರಂ. ಅದಕ್ಕೆ ವ್ಯಾಖ್ಯಾನ. ಈಗ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ. ಆಮೇಲೆ ಜ್ಞೇಯಂ ವೇದಾಂತ ವೇದ್ಯಂ ಗಮ್ಯಂ ಸದ್ಭಿರ್ ವೈರಾಗ್ಯ ಭಕ್ತಿ ಶ್ರುತಿವ್ಯತಿರೇತ ಧ್ಯಾನ ಜಗ್ಯೋನಯಾತ್ ಗಮ್ಯಂ. ಆಚಾರ್ಯರು ಒಂದೇ ಉಚ್ಚ ನತ್ವ ಅಂದಿದೆ, ಅದಕ್ಕೆ ಒಂದೇ ನತ್ವ ಒಂದೇ. ಪ್ರತಿಯೊಂದು ಹೇಗೆ ಇದ್ದೀವಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ವ್ಯಾಖ್ಯಾನಕಾರ ಮತ್ತೆ ಅದನ್ನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತೆ ಬಿಡಿಸ್ತಾ ಹೋಗುದು. ವ್ಯಾಖ್ಯಾನದ ಕಾನ್ಸೆಪ್ಟೇ ಇದು, ಇದು ಮೂಲ, ಇದು ವ್ಯಾಖ್ಯಾನ. ಆದ್ದರಿಂದ ನಮ್ಮಲ್ಲಿ ಮಂಗಳಾಚರಣೆ ಕಾಲಕ್ಕೂ ಏನು ಮಾಡೋದಿಲ್ಲ, ವಿಷಯಾಂತರ ಮಾಡೋದು. ಅದೇ ವಿಷಯ ಲಿಂಕ್ ಕೊಟ್ಟೆ ಮಂಗಳಾಚರಣೆ ಮಾಡ್ತಾರೆ. ನರಸಿಂಹದೇವ್ರ ಕಥೆ ಹೇಳಿ, ನರಸಿಂಹದೇವ್ರ ಮೇಲೆ ಮಂಗಳಾಚರಣೆ ಲಿಂಕ್ ಸಿಕ್ಕೋಯ್ತು. ಎಲ್ಲ ನಮ್ಮಲ್ಲೂ ಮಾಡ್ತಾರೆ, 5 ನಿಮಿಷ ಕೊಟ್ಟಿರ್ತಾರೆ, 50 ಶ್ಲೋಕ ಮಂಗಳಾಚರಣೆ ಮಾಡ್ತಾರೆ. ಏನು ಮಾಡ್ಬೇಕೀಗ? ಕೈಗಳವ್ರು ತಲೆ ಹೊಡ್ಕೊತಿರ್ತಾರೆ, ಇನ್ನೊಬ್ರು ಪಾಪ ಟೈಮ್ ಇಲ್ದ ಮಾಡ್ತಾರೆ. ಅವ್ನು ನಿಧಾನ ಮತ್ತೆ, ನಾನೀಗ ಟೈಮ್ ಕಡಿಮೆ ಇದೆ ನನಗೆ ಹೇಳೋದು ಭಾರಿ ಕಷ್ಟ ಇದೆ, ಅದರಲ್ಲಿ 5 ನಿಮಿಷ ಹೋಗ್ತಾರೆ. ಮತ್ತೆ ಕೊಟ್ಟಿಗೆ ಗೊತ್ತೆ, 5 ನಿಮಿಷ ಎಲ್ಲರಿಗೂ ಗೊತ್ತೇ ಆಗುತ್ತದು, ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾವ್ರು. ಕೊಡಿಗೆ ಹೊತ್ತಾಯ್ತು ಆದ್ರೆ ಕೃಷ್ಣ ಅಲ್ಲಿ ಮುಗಿಸ್ಬಿಡು. ಹಾಗೆ ಮಾಡಬಾರ್ದು. ಆ ಸಮೀರ್ ತಕ್ಕಂತೆ ಆಚಾರ್ಯ ಭಾಷ್ಯವೆಲ್ಲ ಕೊಟ್ಟಿಲ್ಲ. ವೆಲ್ಸ್ ನೋಡಿ, ಆಚಾರ್ಯರಲ್ಲಿ ಆಚಾರ್ಯ ಭಾಷ್ಯವೆಲ್ಲ ಕೊಟ್ಟಿದ್ದಾರೆ. ಒಂದೇ ಶ್ಲೋಕ ಮಂಗಳಾಚರಣೆ, ಒಂದೇ ಶ್ಲೋಕ. ಆಚಾರ್ಯ ಯಾವಾಗಲೂ ಹೆಚ್ಚು ಮಂಗಳಾಚರಣೆ ಮಾಡೋದೇ ಇಲ್ಲ. ಯಾತಕ್ಕೆ ಅಂತಕ್ಕೆ ಡೈರೆಕ್ಟ್ ವಿಷಯಕ್ಕೆ ಎಂಟರ್ ಆಗಬೇಕು. ಡೈರೆಕ್ಟ್ ವಿಷಯ ಯಾತಕ್ಕೆ? ಸೂತ್ರ ಭಾಷ್ಯ ಬರೀತಾ ಇದ್ದಾರೆ. ಸೂತ್ರ ಅಂದ್ರೇನು? ತುಂಬ ಹೈಲಿ ಕಾಂಪ್ರಹೆನ್ಸಿವ್ ಅದು, ಗೊತ್ತಾಯ್ತಿಲ್ಲ. ಭಾಷೆ ಆಗಿರ್ಬೇಕು, ಅದಕ್ಕೆ ಈಗ ಮ್ಯಾಚಿಂಗ್ ಆಗಿರ್ಬೇಕು. ಅರ್ಥ ಆಯ್ತಾ? ಡಿಸ್ಪ್ರಪೋರ್ಷನೇಟ್ ಮಂಗಳಾಚರಣೆ ಮಾಡಬಾರ್ದು. ಅದಕ್ಕಾಗಿ ಪ್ರಪೋರ್ಷನ್ ಮಂಗಳ, ಅದಕ್ಕೆ ತಕ್ಕಂತೆ ಏನು ಮಾಡ್ತಾರೆ ಇವರೀಗ? ಎಷ್ಟು ಬೇಕೋ ಮಂಗಳಾಚರಣೆ. ಈಗ ಅದಕ್ಕೇನಂತಾರೆ? ಔಚಿತ್ಯ ಆಗಿರ್ಬೇಕು. ಔಚಿತ್ಯ ಇಲ್ಲ ಹೋಗ್ಬಿಟ್ರೆ ಈ ಕೊಜೆನ್ಸಿ ಅಂತ ಕರಿತೇವೆ. ಅದಿಲ್ಲದೆ ಹೋಗ್ಬಿಟ್ರೆ ಅರ್ಥನೇ ಇಲ್ಲ, ಏನು ಮಾತಾಡಿದ್ರು ಪ್ರಯೋಜನಕ್ಕೆ ಬರೋದಿಲ್ಲ. ಆ ರೀತಿ ಬರೀತಾರೆ. ಇದ್ರ ಟ್ರೈನಿಂಗ್ ಇಲ್ಲ. ಇದೆಲ್ಲ ಓದಿದ ಮೇಲೂ ತಪ್ಪು ಮಾಡಬಾರ್ದು. ಅವರೊಂದು ಹೇಳಿದ್ದು ಅರ್ಥ ಮಾಡ್ಕೊಂಡ್ಬಿಟ್ಟು ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋದು. ಫುಲ್ ಒಂದೊಂದೊಂದೇ ಟೈಮ್ ಇದೆ, ಬೇಕಾದಷ್ಟು ಇದೆ, ಅವಾಗ ಮಂಗಳಾಚರಣೆಗೆ ಅರ್ಥ ಇದೆ. ತಿಳಿತಿಲ್ಲ, ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ನೋಡೋದಕ್ಕೆ ಮಂಗಳಾಚರಣೆ ತಪ್ಪು ಹೇಳಿದ್ರೆ ಏನು ಮಾಡಬೇಕೀಗ? ಮಂಗಳಾಚರಣೆ ಮಾಡೋ ತಪ್ಪು ಅಂತ ಕೇಳಿದ್ರೆ ಮಾಡು, 2 ಗಂಟೆ ಮಾಡು, 2 ಗಂಟೆ ಅಂತ ಅರ್ಧಿದ್ದ ಕೂತಿ ಯಾರು ಎಲ್ಲ ಎದ್ದೋಗಿರ್ತಾರೆ, ಯಾರು ಕೂತಿರೋದಿಲ್ಲ ಅಷ್ಟೇ. ಮಂಗಳಾಚರಣೆ ಮಾಡಲೇಗಲ್ಲ, ಉಪನ್ಯಾಸ ಅಂದ್ರೆ ಮಂಗಳಾಚರಣೆಯಲ್ಲ. ಏನಿದೆ ಟೈಮ್ ಇದೆ, ವಿಷಯ ಪ್ರತಿಪಾದನೆ ವಿಷಯ ಕೊಟ್ಟಿರೋದ ಹೊರತು ಬೇರೆ ಯಾರು. ತೀರಾ ಅವಕಾಶ ಗುರು ಭೇವನ ಹರಿಯುವ ಸಾಕೇ ಸಾಕಷ್ಟು. ಇನ್ನೇನು ಹೆಚ್ಚು ಮಂಗಳಾಚರಣೆ ಬೇಕಿಲ್ಲ. ಅದು ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ಬಾಯಲ್ ಕೂಡ ಅನ್ಬೇಕಾಗಿಲ್ಲ. ಮನಸ್ಸಲ್ಲಿ ಅಂದ್ರೂ ಕೂಡ ಕೆಲಸ ಹಾಗೆ ಆಗುತ್ತೆ. ಹೇಳಿದಲ್ಲ, ಕಾಯಕ ವಾಚನಿಕ ಮಾನಸ 3 ದಿನ ಮಂಗಳಾಚರಣೆ ಇದೆಯಲ್ಲ, ಆ ಟೈಮಿಗೆ ಯಾವ್ದು ಬೇಕೋ ಅದು. ಯಾಂಚಾ ಮಂದರ ಲೋಲಿತಾ ಜತ ಉದಯ್ತ್ ವಿದ್ಯೇಂದಿರಾ ನಿರ್ಜರೈಹಿ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಶ್ಯುಕೇಂದು ಸದಾ ಸೋಯಂ ವ್ಯಾಸ ಸುಧಾನಿಧಿ ಭವತು ಮೇ ಭೂತ್ಯೈ ಸತಾಂ ಭೂತಿದಃ. ನಾರಾಯಣ ರೂಪದ ಸ್ತೋತ್ರ ಆಯ್ತು. ಈಗ ವೇದವ್ಯಾಸ ರೂಪದ ಸ್ತೋತ್ರ ಮಾಡ್ತಾರೆ. ವೇದವ್ಯಾಸ ಸ್ತೋತ್ರಕ್ಕೆ ಉಪಯೋಗ ಮಾಡ್ಕೋ. ವೇದವ್ಯಾಸ ಜಯಂತಿ ಪ್ರತಿನಿತ್ಯ ಶ್ಲೋಕ ಹೇಳ್ತಿದ್ರೆ ಒಳ್ಳೆ ವೇದವ್ಯಾಸ ದಿವಸ ಒಂದೇ ಶ್ಲೋಕದೊಳಗೆ ವೇದವ್ಯಾಸರ ಎಷ್ಟು ವರ್ಣನೆ ಮಾಡ್ತಾರೆ, ಅದಿಷ್ಟು ನಾಳೆ ಕಂಟಿನ್ಯೂ ಮಾಡೋಣ ಅಂತ. ಸರಿಯಾಗಿ ಹಿಂದೆ ಅವತ್ತಿಂದ ಅವತ್ತಿಗೆ ಓದಿದ್ರೆ ಎಲ್ಲ ಗ್ರಂಥ ಹೇಳ್ಬೇಕಾದ್ರೆ ಹೇಳಿದೆ, ಅವತ್ತಿಂದ ಅವತ್ತು ಓದಿಬಿಟ್ರೆ ಜ್ಞಾಪಕ ಇರುತ್ತೆ. ಆ ಶ್ಲೋಕ ಬಾಯಿ ಬರಬೇಕು, ಇದೆಲ್ಲ ಕೂಡ ಬಾಯಿ ಬರಷ್ಟು ಓದಿರ್ಬೇಕು. ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾತ್ಯ